ಮೃಣ್ಮಯವನ್ನು ಒಂದು ತಿಳ್ಕೊಂಡಾಗ ಎಲ್ಲ ಮೃಣ್ಮಯ ಜ್ಞಾನ, ಒಂದು ಕಾಷ್ಟಾಯ ನಖರೀಕೃತನ ತಿಳ್ಕೊಂಡಾಗ ಎಲ್ಲ ಕಾಷ್ಟಾಯಸ ಜ್ಞಾನ ಬರುತ್ತಲ್ಲ ಹಾಗೆ ಅಂತ ಹೇಳಿದರು. ವಾಚಾರಂಭಣಂ ವಿಕಾರೋ ನಾಮಧೇಯಂ ಅಂಥೇಳಿ ತಿಳಿಸ್ತಾರೆ, ಉತ್ತರ ಹೇಳ್ತಾರೆ. ಈಗ ಕೈಮುತ್ತೇನಾಪಿ ಏಕಜ್ಞಾನೇನ ಸರ್ವ ವಿಜ್ಞಾನಂ ದೃಷ್ಟಾಂತೇನ ವಿನಕ್ತಿ ಯಥಾ ಸೌಮ್ಯ ಇತಿ. ಏಕೇನ ಅತ್ಯಲ್ಪೇನಾಪಿ ನಖನಿಕೃತನೇನ ವಿಜ್ಞಾತೇನ ತತ್ ಸಾದೃಶ್ಯಾತ್ ಸರ್ವಂ ಕಾರ್ಷ್ಣಾಯಸಂ ವಿಜ್ಞಾತಂ ಭವತಿ. ಏಕೇನ ಅತ್ಯಲ್ಪೇನಾಪಿ ನಖನಿಕ ಇಷ್ಟೇ ಇಷ್ಟೇ ಇರುತ್ತೆ ನಖನಿಕೃತ. ಇದು ದೊಡ್ಡ ದೊಡ್ಡ ಮಿಷನ್ ಅಷ್ಟು ದೊಡ್ಡ ಬೀರುತ್ತೆ, ಆದರೆ ಚಿಕ್ಕದೇ ಆಗಿದ್ದರೂ ಕೂಡ ಏನಿದೆ ಇಲ್ಲಿ ತತ್ ಸಾದೃಶ್ಯಾತ್, ಇಲ್ಲೂ ಸಾದೃಶ್ಯ ಇದೆ. ಸರ್ವಂ ಕಾರ್ಷ್ಣಾಯಸಂ ವಿಜ್ಞಾತಂ ಭವತಿ ಕಿಂ ಮಹತೋ ಭಗವತಃ ಸತ್ಯತ್ವ ಚಿದ್ರೂಪತ್ವಾದಿನ ಜ್ಞಾನೇ ಸತಿ. ಅಂದಮೇಲೆ ಇಲ್ಲಿ ಕೈಮುತ್ತೆ, ಅದಕ್ಕೂ ಡಿಫರೆನ್ಸ್ ಇದೆ. ಮೃಣ್ಮಯ ಜ್ಞಾನದಿಂದ ಏಕ ಮೃಣ್ಮಯ ಮೃತ್ಪಿಂಡ ಜ್ಞಾನದಿಂದ ಸರ್ವಂ ಮೃಣ್ಮಯಂ ವಿಜ್ಞಾತಂ ಭವತಿ ಅಂತ ಹೇಳಿದರು. ನೋಡೋದಕ್ಕೆ ಎರಡು ಒಂದೇ ರೀತಿ ಕಾಣುತ್ತೆ, ಒಂದೇ ರೀತಿ ಅಲ್ಲ ಅಂತ ಹೇಳ್ತಾರೆ, ಡಿಫರೆನ್ಸ್ ಇದೆ, ಪುನರುಕ್ತಿ ಅಲ್ಲ ಇದು. ಯಾವ ರೀತಿ ವ್ಯತ್ಯಾಸ ಇದೆ ಅಂದರೆ, ಒಂದು ಲೋಹಮಣಿಯ ಜ್ಞಾನ, ಒಂದು ಲೋಹಮಣಿ ಚಿಕ್ಕ ಪದಾರ್ಥ ಅಲ್ಪ, ಆದರೆ ಎಲ್ಲ ಲೋಹಮಣಿಗಳ ಜ್ಞಾನ ಹೇಗೆ ಬರುತ್ತೋ ಅಂಥ ಹೊತ್ತಿನಲ್ಲಿ ಪರಮಾತ್ಮ ಚಿಕ್ಕವನಲ್ಲ, ಭಾರಿ ದೊಡ್ಡವನು. ಅವರೊಂಬತ್ತುಗಳೆಲ್ಲ ಬರೋದು ಏನು ಆಶ್ಚರ್ಯ, ಕೈಮುತ್ಯ ನ್ಯಾಯ ಅಂತ ಕರೀತಾರೆ. ಅದು ಸಾದೃಶ್ಯ, ಇದು ಕೈಮುತ್ಯ. ಕೈಮುತ್ಯ ಬೇಸರ ಅನ್ನ ಸಾದೃಶ್ಯ, ಅದು ಬರೀ ಸಾದೃಶ್ಯ. ಇದು ಕೈಮುತ್ಯ ಸಾದೃಶ್ಯ ಎರಡು ಸೇರಿರೋದು, ಆದ್ದರಿಂದ ಪುನರುಕ್ತಿ ಅಲ್ಲ. ಸ್ಪಷ್ಟೀಕರಣ ಬೇರೆ, ಪುನರುಕ್ತಿ ಬೇರೆ. ಇದರಲ್ಲಿ ಏನಾಯಿತು ಹಿಂದಿನ ದೃಷ್ಟಾಂತ? ಇನ್ನು ಸ್ಪಷ್ಟ ಆಯಿತು, ಅದಕ್ಕೆ ಇದು ಮಹತ್ವಪೂರ್ಣ ಅಂತ ಹೇಳ್ತಾರೆ. ಕಿಮು ಭಗ ಅಲ್ಲ ಅಲ್ಲ ಅಲ್ಲ, ಒಂದನ್ನೇ ಹೇಳಿದರೆ ರೆಪಿಟೇಷನ್. ಅದು ಇನ್ನೊಂದು ರೀತಿ ಇನ್ನೊಂದು ದೃಷ್ಟಾಂತ ಕೊಟ್ಟು ಕ್ಲಿಯರ್ ಮಾಡಿದಾಗ ಸ್ಪಷ್ಟೀಕರಣ, ಗೊತ್ತಾಯ್ತಾ? ಅದು ನಿಮ್ಮ ವಿಷಯ, ನೀವು ಬನ್ನಿ ಮನೆಯವ್ರನ್ನ ಕರ್ಕೊಂಡು ಬನ್ನಿ, ಸ್ಪಷ್ಟೀಕರಣ ಅದು. ನೀವು ಬನ್ನಿ ಮನೆಯವ್ರ ಕರ್ಕೊಂಡು ಸ್ಪಷ್ಟೀಕರಣ ಕೊಟ್ಟ, ನೀವು ಬನ್ನಿ ಎರಡು ಸರ್ತಿ ಹೇಳಿದ್ರೆ ನೀವು ಒಬ್ಬರೇ ಬನ್ನಿ ಅಂತೂ ಆಯ್ತು, ನೀವು ಬರಬಾರ್ದು, ನೀವು ಬರದೇ ಇರಬಾರ್ದು ಅಂತ ಅಷ್ಟೇ ಅರ್ಥ. ಹಾಂ, ದಾರ್ಢ್ಯವೇ ಅಭ್ಯಾಸ ದಾರ್ಢ್ಯಕ್ಕೆ ಕಾರಣ. ಇದು ಹಾಗಲ್ಲ, ಇನ್ನೂ ಬಹು ಪ್ರಮಾಣ ಸಂವಾದಷ್ಟೇ, ಅದು ಬಹು ಪ್ರಮಾಣ ಇದೆ, ಗೊತ್ತಾಯ್ತಾ? ಸಂವಾದಿ ಪ್ರಮಾಣ ಕೊಟ್ಟಾಗ ಇನ್ನೂ ನಿಷ್ಠೆ ಜಾಸ್ತಿ ಆಗುತ್ತೆ. ಒಂದೇ ಮಾತನ್ನು ರಿಪೀಟ್ ಮಾಡೋದು ಬೇರೆ, ಅಂಥದ್ದೇ ಮಾತು ಹೇಳೋದು ಬೇರೆ, ಅಂಥದ್ದೇ ಮಾತು ಹೇಳಿದಾಗ ಬೇರೆ ರೀತಿಯಲ್ಲಿ ಗಟ್ಟಿಯಾಗುತ್ತೆ. ಪ್ರಧಾನ ಜ್ಞಾನಾದ ಅಪ್ರಧಾನಂ ಜ್ಞಾತ ಫಲಂ ಭವತಿ. ಅದಕ್ಕೆ ಸರ್ವೋತ್ತಮನಾದ ಶ್ರೀಹರಿಯ ಜ್ಞಾನದಿಂದ ಏನಾಗಿದ್ದಾನೆ ಶ್ರೀಹರಿ? ಸತ್ಯತ್ವ ಚಿದ್ರೂಪತ್ವಾದಿನ ಜ್ಞಾನೇ, ಆದ ಸತ್ಯ ಜ್ಞಾನರೂಪ ಜ್ಞಾನಾನಂದಮಯ ಇತ್ಯಾದಿ ತಿಳ್ಕೊಂಡಾಗ ತತ್ ಸಾದೃಶ್ಯ ಸರ್ವಂ ಜೀವಜಡಾದಿಕಂ ಜ್ಞಾಯತೆ, ಎಲ್ಲ ಜೀವರ ಜ್ಞಾನ ಬಂತು. ಯಾತಕ್ಕೆ ಸರ್ವೋತ್ತಮನ ತಿಳ್ಕೊಂಡಾಗ ಉಳಿದವರು ತಿಳ್ಕೊಂಡಂತೆ ಆಯಿತು. ಜಡ ಜ್ಞಾನ ಹೇಗೆ ಬಂತು ಅಂದರೆ, ಪರಮಾತ್ಮ ಸತ್ವ ಇದೆ, ಜಡಗಳಲ್ಲೂ ಸತ್ವ ಇದೆ. ಸತ್ವೇನ ಸಾದೃಶ್ಯ ಜಡಗಳಲ್ಲಿ, ಸತ್ವ ಪ್ಲಸ್ ಚಿತ್ವೇನ ಸಾದೃಶ್ಯ ಚೇತನಗಳಲ್ಲಿ, ಹೀಗೆ ಎರಡು ವಿಧದ ಸಾದೃಶ್ಯ ಇದೆ. ಇತಿ ಕಿಮು ವಾಚ್ಯಮಿತಿ ಭಾವೇನ ಏರ್ ಅಶ್ರುತಂ ಇತ್ಯಾದಿ ಉಕ್ತಂ ಇತಿ. ಪ್ರಧಾನ ಜ್ಞಾನಾದ ಅಪ್ರಧಾನಂ ಜ್ಞಾತ ಫಲಂ ಭವತಿ ಇತ್ಯತ್ರ ದೃಷ್ಟಾಂತಾಂತರಂ ವಾಚ್ಯ ಇತ್ಯಾದಿ ಪ್ರಾಗಿವಾರ್ಥ. ಪ್ರಧಾನ ಜ್ಞಾನದಿಂದ ಅಪ್ರಧಾನ ಜ್ಞಾನ ಬಂತು. ಅಂದರೆ ಯಾರೋ ನೋಡೋಕ್ಕೆ ಹೋದ, ಅವ್ರಿಗಿಂತ ಮುಖ್ಯಸ್ಥರು ಸಿಕ್ಬಿಟ್ರೆ ಏನಾಯ್ತಾಗ? ಇನ್ನೂ ಖುಷಿಯಾಗೋದು. ನೋಡೋಕ್ಕೆ ಹೋಗಿತ್ತು ಅಪ್ರಧಾನರನ್ನು, ಪ್ರಧಾನನೇ ಕಂಡುಬಿಟ್ಟಾಗ ಮತ್ತೆ ಅವ್ರನ್ನ ನೋಡಬೇಕಾಗಿಲ್ಲ ಹೊರಟು, ಯಾಕೆ ಮುಂದೆ ಕೆಲಸ ಆಗೋಯ್ತಲ್ಲ. ಅದು ಆದ ರೀತಿ ಅದು ಬೇರೆ, ಅದು ಆ ಸಾದೃಶ್ಯ ಬೇರೆ. ಸತ್ವೇನ ಸಾದೃಶ್ಯ ಇಂಪಾರ್ಟೆಂಟ್, ಗೊತ್ತಾಯ್ತಾ? ಸತ್ವೇನ ಅದಕ್ಕೆ ಹೇಳಿದ್ರು, ಮತ್ತು ಸತ್ವೇನ ಚಿತ್ವೇನ ಎರಡು ಭಾಗ ಮಾಡಿಬಿಟ್ರೆ. ಪ್ರಧಾನ ಅದೇನೇ ಇದ್ರೂ ಕೂಡ ಸತ್ವಕ್ಕೆ ಸೇರೋದು, ಚಿದ್ರೂಪಾದಿಗಳು ಅಲ್ಲಿ ಕೊಟ್ಟರೆ ಸತ್ವೇನ ಹೊರತು ಇದಲ್ಲ. ಈಗ ಮುಖ್ಯ ಚೈತನ್ಯನೇ ಇಲ್ಲ, ಜಡದಲ್ಲಿ ಏನಿಲ್ಲ ಅಂದರೆ ಚೈತನ್ಯ ಇಲ್ಲ, ಅದರಿಂದಾಗಿ ಚಿತ್ವ ಸಾದೃಶ್ಯ ಕೊಡಲಿಕ್ಕೆ ಬರೋದಿಲ್ಲ. ಅಲ್ಲಿ ತದ್ರೂಪತ್ವ ಇರೋದು, ತದ್ರೂಪ ತದಾಕಾರನಾಗಿರೋದು ಬೇರೆ, ಗೊತ್ತಾಯ್ತಾ? ಅದು ಸಾದೃಶ್ಯ ಅಲ್ಲ, ಅದು ಸನ್ನಿಧಾನ. ಸಾದೃಶ್ಯ ಬೇರೆ, ಸನ್ನಿಧಾನ ಬೇರೆ. ಬೆಂಕಿ ಒಂದು ಕಬ್ಬಿಣದ ಪದಾರ್ಥ ಕಾದು ಬಿಡುತ್ತೆ, ಬಿಸಿ ಇದೆ, ಸಾದೃಶ್ಯ ಅಲ್ಲ ಅಲ್ಲಿ. ಬೆಂಕಿ ಬಂದಿದೆ ಅಲ್ಲಿ, ಅರ್ಥ ಆಯ್ತಾ? ಅದು ವ್ಯತ್ಯಾಸ ತಿಳ್ಕೊಬೇಕು ಎರಡಕ್ಕೂ. ಯಾವುದು ಇಲ್ಲಿ ಎಲ್ಲದರೂ ಆಗುತ್ತೆ. ಪುನರುಕ್ತಿಯಲ್ಲಿ ಹೇಳಿದ್ದನ್ನೇ ಹೇಳಿದರೆ ಪುನರುಕ್ತಿ, ಹೇಳಿದ್ದನ್ನು ಬೇರೆ ರೀತಿ ಹೇಳಿದರೆ ಸ್ಪಷ್ಟೀಕರಣ. ಅರ್ಥ ಆಯ್ತು? ಈಗ ಬೇರೆ ರೀತಿಯಲ್ಲಿ ಅದನ್ನು ಹೇಳಿದ್ದು ಮೊದಲೇ ದೃಷ್ಟಾಂತ, ಎಲ್ಲದರೂ ದೃಢ ಆಗದೆ ಎಲ್ಲರದರೂ ಕೂಡ, ಬಟ್ ಟೆಕ್ನಿಕಲಿ ವ್ಯತ್ಯಾಸ ಇದೆ. ಅದು ರಿಪಿಟೇಷನ್ ಅಭ್ಯಾಸ ಅಂತ ಅದಕ್ಕೆ ಹೆಸರು, ರಿಪೀಟ್ ಮಾಡಿದಾಗ ಅಭ್ಯಾಸ. ಇದನ್ನು ಕೊಟ್ಟಾಗ ಏನಾಯ್ತು? ಇದು ಕೈಮುತ್ಯ ನ್ಯಾಯ, ಸಾದೃಶ್ಯ ಪ್ಲಸ್ ಕೈಮುತ್ಯ, ಅದರಿಂದ ಬಂದ ಪುನರುಕ್ತಿ. ಅದಕ್ಕೆ ದೃಷ್ಟಾಂತ ಮೃತ್ಪಿಂಡ ದೃಷ್ಟಾಂತ, ಲೋಹಮಣಿ ದೃಷ್ಟಾಂತದಲ್ಲಿ ವ್ಯತ್ಯಾಸ ಇದೆ ಅಂತ ತೋರಿಸೋದಕ್ಕೋಸ್ಕರ ಅದೇ ದೃಷ್ಟಾಂತ ಮತ್ತೆ ಕೊಟ್ಟಿದ್ದರೆ, ಸಿಮಿಲರ್ ಪೂರ್ತಿ ಸಿಮಿಲರ್ ಆಗಿದ್ದರೆ ಪುನರುಕ್ತಿ ಅನ್ಬೋದಾಗಿ, ವ್ಯತ್ಯಾಸ ಇದ್ರೆ ಅಲ್ಲಿ ಅಲ್ಲಿ ಮೃತ್ಪಿಂಡ ಮೃಣ್ಮಯ ಪಾತ್ರೆ ಅಷ್ಟೇ, ಇಲ್ಲಿ ಹಾಗಲ್ಲ. ಲೋಹಮಣಿ ಸಣ್ಣದು, ಮತ್ತು ಅದ್ರ ಜ್ಞಾನದಿಂದ ದೊಡ್ಡ ಎಲ್ಲ ಪದಾರ್ಥ ಗೊತ್ತಾಗುತ್ತೆ ಅಂತ ಹೇಳಿದರೆ ಏನರ್ಥ? ಪ್ರಧಾನವನ್ನು ತಿಳ್ಕೊಂಡಾಗ ಸಾಮಾನ್ಯವಾದ ಸಾದೃಶ್ಯದಿಂದಲೇ ಜ್ಞಾನ ಬರಬೇಕಾದ್ರೆ, ಪ್ರಧಾನ ಸಾದೃಶ್ಯ ಇದ್ದಾಗ ಇನ್ನೂ ಜಾಸ್ತಿ ಜ್ಞಾನ ಬರುತ್ತೆ. ದೇವ್ರನ್ನೇ ತಿಳ್ಕೊಂಡ ಮೇಲೆ ಇನ್ನೇನು ತಿಳ್ಕೊಳ್ಳೋ ಕಾರಣ ಇಲ್ಲ. ಬೆಂಗಳೂರಿಗೆ ಬಂದರೆ ಎಲ್ಲ ಬೆಂಗಳೂರು ನೋಡ್ತಾರೆ, ಬೆಂಗಳೂರು ನೋಡಿದ್ದೇನೆ ಅಂದ್ಬಿಡ್ತಾರೆ. ಎಷ್ಟು ನೋಡಿದ್ದಾರೆ ಬೆಂಗಳೂರಿನ? ಒಂದು ಮೂರು ನಾಲ್ಕು ಅದು ಬೆಳಿಗ್ಗೆ ಬಂದು ಸಾಯಂಕಾಲ ಯುದ್ಧಕ್ಕೆ ನಮ್ಮ ಇವರೆಲ್ಲ ಯಾತ್ರೆ ಕರ್ಕೊಂಡು ಹೋಗ್ತಾರೆ ಡೆಲ್ಲಿ, ಬೆಳಿಗ್ಗೆ 6 ಗಂಟೆಗೆ 12 ಗಂಟೆಗೆ ಬೇರೆ ಕಡೆ ಹೋಗೋದು ಊಟ ಮಾಡಿಕೊಂಡು. ಡೆಲ್ಲಿ ಡೆಲ್ಲಿ ಬೋದೋಯ್ತು ಅಲ್ಲಿಗೆ ಅಷ್ಟೇ ಇದೆ. ಒಂದು ಊರು ನೋಡಿದಾದ್ರೆ ಆ ಊರು ಮುಗೀತು ಅಂತಾರೆ. ನೋಡಿದಾಗಾಯ್ತಾ, ಕೆಲಸ ಸ್ಟೇಷನ್ ನೋಡ್ತಾರೆ ಕೆಲಸ ಅಲ್ಲ ಅಷ್ಟೇ. ಸ್ಟೇಷನ್ನು ಪ್ರಧಾನ ಒಂದೇಳು ನೋಡ್ಬಿಟ್ಟು ಹೊರಟ್ಬಿಡ್ತಾರೆ. ಅವ್ರು ಬುದ್ಧಿವಂತರವ್ರು, ಯಾವ್ಯಾವ್ದು ತೋರಿಸ್ಬಿಡ್ತಾರೆ. ಹೊಸಬರದ್ದು ಗೊತ್ತಾಗಿಬಿಟ್ರೆ ಯಾವುದೋ ಹಿರಿಯರು ಉಡೆ ಅಂತ ಹೇಳಿಬಿಡ್ತಾರೆ. ಹಿಂದೆ ಮೋಸ ಮಾಡಿದವ್ರು ಇದ್ದರು, ಶ್ರೀಮುಷ್ಣ ಕರ್ಕೊಂಡೋಗಿದ್ದಾರೆ. ಅಲ್ಲಿ ಊರೊಳಗೆ ಹೊರಗೆ ಒಂದು ತೀರ್ಥ ಇದೆ, ಒಂದು ಸುಮಾರು 1.5 ಕಿಲೋಮೀಟರ್ ಇದೆ, ದಂಡ ತೀರ್ಥ ಇದೆ. ಗೊತ್ತಾಯ್ತು, ಇದೆ ಅಡ್ಡ ಅಂತ ಎಲ್ಲ ಬಿಡಿಸಿ ಕರ್ಕೊಂಡೋಗ್ಬಿಟ್ಟೆ ಈ ಕಡೆಗೆ. ಗೊತ್ತಾಯ್ತಾ, ದಯವಿಟ್ಟು ಯಾರಿಗೂ ಹೇಳ್ಬಿಡಿ, ಗೊತ್ತಾಗ್ಬಿಟ್ಟಿದೆ ಅಂತೇಳಿ. ಇದೇ ದಂಡ ತೀರ್ಥ, ಅವ್ರಿಗೆ ಪುಣ್ಯ ಬಂತು, ಇವ್ರಿಗೆ ಪಾಪ ಬಂತು ಅಷ್ಟೇ. ಅರ್ಥ ಆಯ್ತಾ? ಅದು ಅಂದ್ರೆ ಇದು ಯಾತ್ರಿಕರು ಮಾಡ್ತಾರೆ, ಅದರಿಂದ ಅಲ್ಲ. ನಿಜವಾದ ಪ್ರಧಾನ ವಸ್ತು ಎಲ್ಲ ನೋಡೋಕ್ಕೆ ಇಂಪಾಸಿಬಲ್ ಕೂಡ ಹೌದು. ಎಲ್ಲ ನೋಡೋಕ್ಕೆ ಅಸ್ಪ 10 ದಿವಸ 1 ವರ್ಷನೇ ಇದ್ದೀನಿ ತಿಳ್ಕೊಂಬೋಣ. ಬೆಂಗಳೂರು ಎಷ್ಟು ಹುಟ್ಟಿದಾಗಿಂದ ಇರೋ ಎಷ್ಟು ಜನ ನೋಡಿದ್ದಾರೆ, ಬೆಂಗಳೂರು ಎಲ್ಲ ಕಡೆ ಎಷ್ಟು ಜನ ನೋಡಿದ್ದಾರೆ. ಹೊಸ ಬಾಳೆ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಇಂಪಾಸಿಬಲ್ ಅದು. ಆದರೂ ಬೆಂಗಳೂರು ಗೊತ್ತು ಅಂತ ಯಾತಕ್ಕಂತಾರೆ, ಪ್ರಧಾನವಾದ ಕೆಲವು ಪದಾರ್ಥ ನೋಡಿಬಿಟ್ರೆ ಅದು ತಿಳಿದಂತೆ ಲೆಕ್ಕ ಅಂತ. ಯಥಾ ಸೌಮ್ಯ ಏಕೆ ಏನು ಅದು ಎಕ್ಸ್ಪ್ಲೇನ್ ಮಾಡ್ತಾರೆ. ನಚ ವಾಚ ಇತ್ಯಾದಿ ದೃಷ್ಟಾಂತ ತ್ರಯಂ ಲೋಹಮಣಿ ದೃಷ್ಟಾಂತಶ್ಚ ಏಕ ಐತಿ ದೃಷ್ಟಾಂತ ಚತುಷ್ಟಯಂ ಏಕಸ್ಮಿನ್ನೇ ವಾರ್ತೆ ಕಿಮರ್ಥಮಿತಿ ಶಂಕ್ಯಂ ಅಂದರೆ ಪ್ರಶ್ನೆ ಹಾಕ್ಕೊಂಡ್ರು. ನಚ ವಾಚ ಅನ್ನೋದಾಗಲಿ ಉಳಿದ 3 ದೃಷ್ಟಾಂತಗಳಾಗಲಿ ಒಂದೇ ಅಂತ ಆಗಿ ತಿಳ್ಕೊಳ್ಬಾರ್ದು ಅಂತ ಕೇಳಿದರೆ ತಿಳ್ಕೊಬಾರದು. ತತ್ವಶ್ಚ ದುರ್ಗಮತ್ವೇನ ಅನೇಕ ದೃಷ್ಟಾಂತೋಕ್ತೇರ್ ಅರ್ಥವತ್ವ. ತತ್ವ ದುರ್ಗಮವಾದಾಗ ಏನು ಮಾಡಬೇಕಾಗ? ಹೆಚ್ಚೆಚ್ಚು ದೃಷ್ಟಾಂತ ಕೊಡಬೇಕು. ಇದು ಬಹಳ ಮುಖ್ಯ. ಒಂದು ವಿಷಯ ಬಹಳ ಜಟಿಲ ವಿಷಯ ಬಂದಾಗ ಅದು ಒಂದೇ ಆಸ್ಪೆಕ್ಟ್ ಎಲ್ಲ ಹೇಳಕ್ಕೆ ಬರೋದಿಲ್ಲ. ಬೇರೆ ಬೇರೆ ದೃಷ್ಟಾಂತ ಕೊಟ್ಟು ಏನು ಮಾಡಬೇಕು ಅದನ್ನು ಗಟ್ಟಿ ಮಾಡಬೇಕು. ಅದಕ್ಕೆ ಕರ್ತ ಶಾಸ್ತ್ರಾರ್ಥವತ್ವ ಜೀವನ ಕರ್ತೃತ್ವವನ್ನು ಹೇಳಬೇಕಾದ್ರೆ 8 ಸೂತ್ರ ಉಪಯೋಗಿಸ್ತಾರೆ ಬ್ರಹ್ಮಸೂತ್ರಗಳಲ್ಲಿ. ಬೇರೆ ಬೇರೆ ದೃಷ್ಟಾಂತ ಕೊಡ್ತಾರೆ. ಅದಕ್ಕೆ ಅಲ್ಲಿ ಏನಾಗಬೇಕಾಗಿದೆ? ಈಗ ಭಾಳ ಸೂಕ್ಷ್ಮಪ್ರಮೇಯ. ಸೂಕ್ಷ್ಮಪ್ರಮೇಯ ಹೇಳಬೇಕಾದ್ರೆ ಏನು ಮಾಡಬೇಕು? ಹೆಚ್ಚೆಚ್ಚು ದೃಷ್ಟಾಂತ ಕೊಟ್ಟು ಸ್ಪಷ್ಟ ಮಾಡಬೇಕು. ದೃಷ್ಟಾಂತ ಕೊಟ್ಟು ಸ್ಪಷ್ಟ ಮಾಡೋದು ಪುರಾಣಗಳಲ್ಲಿ, ವೇದಗಳಲ್ಲಿ, ಅದೇ ಬ್ರಹ್ಮಸೂತ್ರದಲ್ಲೇ ಬಂದು ಹೋಗಿಬಿಟ್ಟಿದೆ. ದೃಷ್ಟಾಂತ ಕೊಡಿ ಅಂತ ಹೇಳ್ತಾರೆ. ಆದರೆ ಸುಮ್ಮನೆ ನಿರರ್ಥಕ ದೃಷ್ಟಾಂತ ಆಗಬಾರ್ದು. ಗೊತ್ತಾಯ್ತಾ? ಆ ದೃಷ್ಟಾಂತಕ್ಕೊಂದು ಪರ್ಪಸ್ ಇರಬೇಕು. ಸೂಕ್ಷ್ಮ ವಿಷಯ ಆದಷ್ಟು ಸಾಮಾನ್ಯ ವಿಷಯ ದೃಷ್ಟಾಂತ ಕೊಡಬೇಕಾಗಿಲ್ಲ. ಸ್ವಲ್ಪ ಜಟಿಲವಾದರೆ 1-2 ದೃಷ್ಟಾಂತ ಕೊಡಿ, ಭಾರಿ ಜಟಿಲವಾದಾಗ ಹೆಚ್ಚಿನ ದೃಷ್ಟಾಂತ ಕೊಡಿ ಅಂತ ಹೇಳೋದಕ್ಕೆ ಮಾತಾಡುತ್ತಾ. ದುರ್ಗಮತ್ತೇನ ಅನೇಕ ದೃಷ್ಟಾಂತೇನ ದೃಷ್ಟಾಂತೋಕ್ತೇ ಅರ್ಥವತ್ವ ಅತ ಏವಾತ್ರ ಪೂರ್ವಾಧ್ಯಾಯೇ ಏಕಸ್ಮಿನ್ನೇ ವಾರ್ತೆ ಏಕಪಾತ್ವರಜನ್ ರಥೋಭಾ ಏಕೇನ ಚಕ್ರೇಣೇತಿ ಲವಣೇನ ಸುವರ್ಣಮಿತ್ಯಾದಿ ಅನೇಕ ದೃಷ್ಟಾಂತೋಕ್ತಿ. ಅದಕ್ಕೆ ಹಿಂದೆ ಹೇಳಬೇಕಾದ್ರೂ ಕೂಡ ಏಕಸ್ಮಿನ್ನೇ ವಾರ್ತೆ ಏಕಪಾತ್ರಜನ್ ರಥಃ, ಏಕಪಾತ್ ಹೋಗ್ತಕ್ಕಂಥ ರಥ ದೃಷ್ಟಾಂತ, ಏಕೇನ ಚಕ್ರೇಣ ಎಂಬ ದೃಷ್ಟಾಂತ, ಲವಣ ಸುವರ್ಣಗಳ ದೃಷ್ಟಾಂತ, ಅನೇಕ ದೃಷ್ಟಾಂತ ಕೊಟ್ಟಿದ್ದರು ಹಿಂದಿನ ವಿಷಯದಲ್ಲಿ. ಇಲ್ಲೂ ಹಾಗೆ ಮಾಡ್ತಿದ್ದಾರೆ. ತದಾಹ ಸೂತ್ರೇ ಅನ್ಯ ಅರ್ಥಂತು ಜೈಮಿನಿ ಪ್ರಶ್ನೆ ವ್ಯಾಖ್ಯಾನಾಭ್ಯಾಮಪಿ ಚೈವ ಮೇಕೇ. ಸೂತ್ರದಲ್ಲಿ ಮಾತನ್ನು ಹೇಳ್ತಾರೆ ಜೈಮಿನಿಗಳು, ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ವೇದವ್ಯಾಸರು ಬರೀತಾರೆ. ಪ್ರಶ್ನೆ ವ್ಯಾಖ್ಯಾನಾಭ್ಯಾಮ್, ಪ್ರಶ್ನೆ ಅದಕ್ಕೆ ಉತ್ತರ. ಅದರಲ್ಲಿ ಅನೇಕ ಪ್ರಶ್ನೆ ಅನೇಕ ಉತ್ತರ ಒಂದೇ ವಿಷಯದ ಬಗ್ಗೆ ಕೇಳಿದಾಗಲೂ ಕೂಡ ಏನಾಗುತ್ತೆ? ಸ್ಪಷ್ಟೀಕರಣ ಬರುತ್ತೆ. ಇದಿಷ್ಟು ಕೂಡ ರಾಯರೇನು ಮಾಡಿದರು, ಅದು ದೃಷ್ಟಾಂತದ ವೈಶಿಷ್ಟ್ಯ ತೋರಿಸಿ ಅದು ಪುನರುಕ್ತಿಯಾಗಲಿ ಅಥವಾ ಹೆಚ್ಚಾಗಲಿ ಎಂಬ ಪ್ರಶ್ನೆ ಹಾಕಿಕೊಂಡು ಉತ್ತರ ಕೊಟ್ಟು ಜಟಿಲ ಪ್ರಮಾಣಕ್ಕಾರಿತಿ ಹೇಳೋದರಲ್ಲಿ ಅರ್ಥ ಇದೆ ಅಂತ ತಿಳಿಸಿದರು. ಕಥಂನು ಭಗವಹ ಸಾದೇಶ ಇತಿ ಪ್ರಶ್ನೆಸ್ಯ ಉತ್ತರ ಮುಕ್ತ ಉಪಸಂಹರತಿ ಏವಂ ಸೌಮ್ಯ ಇತಿ. ಈಗ ಅದನ್ನು ಮುಕ್ತಾಯ ಮಾಡ್ತಿದ್ದಾರೆ. ನವಯಿ ನೂನಂ ಭಗವನ್ ತಸ್ಯ ಏತದೇ ತೇತದವೇ ದಿಶು ಯದ್ದೇ ತತ್ತವೇ ದಿಶ್ಯನ್ ಕಥಂ ಮೇ ನಾವಕ್ಷನ್ನಿತಿ. ಭಗವಾಂಸ್ತ್ವೇವ ಮೇ ತದ್ ಬ್ರವೀತು ಇತಿ ತಥಾ ಸೌಮ್ಯೇತಿ ಹೋವಾಚ. ಹಿಂದಿಂದು ಮುಗಿತು, ಮುಂದಿಂದೀಗ ನವಯಿ ನೂನಂ ಭಗವಂತಸ್ಯ ಏತತ್ ಅವೇ ದಿಶು. ಈಗ ಅರ್ಥ ಆಯ್ತಾ ತನಗೆ? ಮೊದಲೇನು ತಿಳ್ಕೊಂಡ? ಒಂದು ವಿಷಯ ಕೇಳಿಬಿಟ್ಟಿಯಾ? ಯಾವುದೊಂದನ್ನು ಕೇಳಿದರೆ ಅಶ್ರುತಂ ಶ್ರುತಂ, ಆಮೇಲೆ ಅಮತಂ ಮತಂ, ಅಜ್ಞಾತಂ ವಿಜ್ಞಾತಂ ಆಗುತ್ತೆ ಅಂತ ಕೇಳಿದಾಗ ಅದು ಹೇಗೆ ಅಂತ ಕೇಳಿದ. ಅದು ಎಕ್ಸ್ಪ್ಲೇನ್ ಮಾಡಿದಾಗ ಹೌದು ಅಂತ ಗೊತ್ತಾಯ್ತು. ಈಗ ಈ ವಿಷಯ ಗೊತ್ತಾಯ್ತು, ಆದರೆ ಅವ್ರು ಹೇಳಲಿಲ್ಲ ಅಂತ ಹೇಳಿದ. ಅಂಥ ವಸ್ತು ಯಾವುದು ಅಂತ ಅವ್ರು ಹೇಳಲಿಲ್ಲ, ಯಾಕೆ ಅವರಿಗೆ ಗೊತ್ತಿರಲಿಕ್ಕಿಲ್ಲ ಬಹುಶಃ ಅಂತ ಹೇಳಿದ. ನವೈ ನೂನಂ ಭಗವಂತಸ್ಯ ಏತದ ವೇದಿಶು ಯದಿ ಏತದ್ದ ವೇದಿಷ್ಯನ್ ಕಥಂ ಮೇ ನಾವಕ್ಷನ್ನಿತಿ. ಅವ್ರಿಗೆ ಗೊತ್ತಿದ್ರೆ ಏನು ಮಾಡ್ತಿದ್ರು? ಹೇಳೇ ಹೇಳ್ತಿದ್ರು. ಆ ವಿಷಯ ಅವ್ರಿಗೆ ಗೊತ್ತಿಲ್ಲ ಬಹುಶಃ. ಭಗವಂತೇಮ ಮೇ ತದ್ ಬ್ರವೀತು, ತಾವು ಪೂಜ್ಯರು ನೀವೇ ಹೇಳಬೇಕು ಅಂತ ಕೇಳ್ಕೊಂಡಾಗ. ಯಾವ ಗುರುಗಳ ಹತ್ರಷ್ಟು ಓದಿ ಬಂದಿದ್ರು ಕೂಡ ಈ ತಂದೆಯ ಜ್ಞಾನ ದೊಡ್ಡದು ಅಂತ ಗೊತ್ತಾಯಿತು. ನೀವೇ ಹೇಳಬೇಕು ಅಂತ ಕೇಳಿದ. ಮೇ ತದ್ ಬ್ರವೀತು ಇತಿ ತಥಾ ಸೌಮ್ಯ ಇತಿ ಹೋವಾ, ಆಗಲಿ ಅಂತ ಒಪ್ಕೊಂಡ್ರು. ಆಗಲಿ, ಇದರಿಂದ ಏನಾಯ್ತು ಅಂದರೆ ಒಬ್ಬ ವಿದ್ಯಾವಂತ ಹೌದಲ್ಲ ಅಂತ ಹೇಗೆ ಟೆಸ್ಟ್ ಮಾಡಬೇಕು ಅಂಬೋದಕ್ಕೆ ಸ್ತಬ್ಧನಾಗಿ ಬಂದರೆ ಅವನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಯಾರು ಸ್ತಬ್ಧನಾಗಿ ಅಂದರೆ ಸ್ತಬ್ಧನಾಗದೇ ಬರ್ತಾನೋ, ಅಪ್ರಣತ ಸ್ವಭಾವ ಆಗಿ ಬಂದರೆ ದುರಹಂಕಾರಿ, ಅವನಿಗೆ ವಿದ್ಯೆ ಬಂದಿಲ್ಲ. ಅಹಂಕಾರ ಎಲ್ಲಿಲ್ಲೋ ಅಲ್ಲಿ ಏನಿದೆ ಅಂತ ಅರ್ಥ? ಅಲ್ಲಿ ವಿದ್ಯೆ ಇದೆ ಅಂತ ಅರ್ಥ. ಇದು ಇಂಡೈರೆಕ್ಟಾಗಿ ಹೇಳಿದ ಮಾತು. ವಿದ್ಯಾ ದದಾತಿ ವಿನಯಂ, ವಿದ್ಯೆಯ ಫಲ ಏನು? ವಿನಯದಲ್ಲಿ ಕಾಣಬೇಕು. ಯಾತಕ್ಕೆ ವಿನಯ ಬರುತ್ತೆ ಅವನಿಗೆ? ವಿದ್ಯೆ ನೋಡ್ತಾ ಹೋದಂತೆ, ವಿದ್ಯಾ ನೋಡ್ತಾ ಹೋದಂತೆ ತಾ ಎಷ್ಟು ಕಡಿಮೆ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಅವ್ರಿಗೆ. ಮತ್ತು ಯಾವುದೇ ಒಂದು ವಿಷಯದಲ್ಲಿ ಯಾರೋ ಇದ್ದ ಉಳಿದ ವಿಷಯ ಗೊತ್ತು, ಪ್ರೊಫೆಸರ್ ಆಫ್ ಕೆಮಿಸ್ಟ್ರಿ ಅಂತ ತಿಳ್ಕೊಂಬೋಣ. ಆ ಉಳಿದು ಗೊತ್ತಿಲ್ಲ ಅಂತ ಅರ್ಥ. ಅದಕ್ಕೆ ನಮ್ಮ ಮೇಷ್ಟೋಪಾತಿ ಪಿ ಯು ಸಿಯಲ್ಲಿ ಇದ್ದ ಹೇಳ್ತಿದ್ದ, ನೀವೆಲ್ಲ ಭಾರಿ ಬುದ್ಧಿವಾದ ಪುಣ್ಯವಂತರು, ಪಿ ಯು ಸಿ ಗೊತ್ತಿರೋ ನಾನು ಫೇಲ್ ಆಗಿಬಿಡ್ತೀನಿ ಅಂತ ಹೇಳಿದ್ರು. ಯಾಕೆ ಕೆಮಿಸ್ಟ್ರಿ ಓದಿದ್ರೆ ನಾನು ಬರೋದು, ಉಳಿದು ಸಬ್ ಐದು ಸಬ್ಜೆಕ್ಟು ಫೇಲ್ ಆಗಿಬಿಡ್ತೀನಿ ನಾನು, ಎಲ್ಲದರಲ್ಲೂ ಪಾಸ್ ಆಗ್ತೀರ ಅಂದರೆ ನೀವೇ ಜಾಸ್ತಿ ತಿಳ್ಕೊಂಡಿದ್ದೀರಿ ಅಂತ. ಅದರ ಆ ಮಾತು ಸರಿಯಾದ ಮಾತು. ಯಾಕಂದರೆ ಯಾವುದೇ ಒಬ್ಬ ಮೇಷ್ಟ್ರನ್ನು ಕೂಡಿಸಿದ್ರೆ ಗ್ಯಾರಂಟಿ ಫೇಲ್ ಆಗ್ತಾರೆ. ಅದು ಒಂದರಲ್ಲೇ ಪಾಸ್ ಆದ ಏನು ಉಪಯೋಗ, ನೂರು ನೂರು ತೊಗೊಂಡ್ರೂ ಪ್ರಯೋಜನ ಇಲ್ಲ. ಗೊತ್ತಾಯ್ತಾ? ಆ ಒಂದು ಜ್ಞಾನ ಇರಬೇಕು. ಆ ಜ್ಞಾನ ಇದ್ದಾಗ ಏನಾಗುತ್ತಾಗ ವಿನಯ ತಾನಾಗಿ ಬಂದುಬಿಡುತ್ತೆ. ಅದು ಅದು ಬಿಟ್ಟು ನನ್ನ ಬಿಟ್ಟಿದ್ದಿಲ್ಲ ಅಂತೇಳಿ ಯಾವುದೋ ಒಬ್ಬರದ್ದು ಚಾಂಡ್ ಪಸ್ತಿಕೆಯಲ್ಲಿ ಬಿಡಿಸ್ಬಿಡ್ತಾರೆ. ಹಾಗೆ ತಿಳ್ಕೊಳಕ್ಕೆ ಹೋಗ್ಬಾರ್ದು. ವಿದ್ಯೆಗೆ ಕೊನೆನೇ ಇಲ್ಲ. ಯಾವ ಬ್ರಾಂಚ್ ತೊಗೊಳ್ಳಿ, ಒಂದೇ ಇದರೊಳಗೇ ಮಾಸ್ತ್ರಿ ಮಾಡೋಕ್ಕೆ ಆಗೋದಿಲ್ಲ. ಹೋಗ್ತಾ ಹೋಗ್ತಾ ಹೋದ್ರೆ ಯಾವುದೋ ಸ್ಟೇಜಲ್ಲಿ ಸ್ಟಾಪ್ ಆಗಿಬಿಡುತ್ತೆ. ಗೊತ್ತಿಲ್ಲ, ಯಾವುದೂ ಉತ್ತರ ಕೊಡದಂಥ ಜಾಗ ಬಂದು ಹೋಗಿಬಿಡುತ್ತೆ. ಇನ್ನು ಮೇಲಿನವ್ರು ಕೇಳಬೇಕು ಅಂತಾರೆ. ಸಿಗದ ಹೋದ್ರೆ ಹಾಗೆ ಹೊಡಿತಾ ಹೊಡೆದಾಗೆ ಲೆಕ್ಕ. ಏವ ಮುಕ್ತ ಪುತ್ರ ಆಹ ನವಾಯಿತಿ ಭಗವಂತಸ್ತೇ ಮಹ್ಯಂ ಉಪದೇಷ್ಟಾರಹ ಏತತ್ವಯೋಕ್ತಂ ಏಕ ವಿಜ್ಞಾನ ರೂಪತತ್ವಂ ನೂನಂ ನವೈ ನೈವ ಅವೇದಿಷು ನ ಜ್ಞಾತವಂತಹ. ಅವರು ತಿಳಿದಿರಲಿಕ್ಕಿಲ್ಲ ಕುತಃ ಯತ್ ಯದಿ ಅವೇದಿಷ್ಯನ್ ತಿಳ್ಕೊಂಡಿದ್ರೆ ಜ್ಞಾತವಂತಹ ಕಥಂ ಮೇ ಮಹ್ಯಂ ನಾವಕ್ಷನ್ನಿತಿ ಹೇತೋ ನೂನಂ ಪ್ರಾಯೋ ನಾವೇದಿಷುರಿತಿ ಯಥೋ ಅತಃ ಭಗವಾನೇವ ತು ತತ್ ಮೇ ಮಹ್ಯಂ ಬ್ರವೀತು ಇತಿ ಪುತ್ರ ಉವಾಚ ಇತ್ಯರ್ಥ ತಥಾ ಅಸ್ತು ಇತಿ ಪ್ರೀತಾ ಉವಾಚ ಹಾ ಇತಿ. ಆಗಲಿ ಅಂತ ಒಪ್ಪಿಕೊಂಡು ಅವ್ರು ಮಾತಾಡಿ. ಅಲ್ಲಿ ಮೊದಲನೇ ಖಂಡ ಆದರು. ಎಷ್ಟನೇ ಅಧ್ಯಾಯ ಇದು? ಆರನೇ ಅಧ್ಯಾಯದ ಮೊದಲನೇ ಖಂಡದಲ್ಲಿ ಇಷ್ಟು ಭಾಗ ಬಂತು. ಈಗ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಯಾವುದದು? ಒಂದು ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಗುತ್ತೆ ಅಂತ ಹೇಳಿದ್ರಲ್ಲ, ಅದು ಥಿಯರಿಟಿಕಲಿ ಕರೆಕ್ಟ್ ಆಯಿತು. ವಸ್ತು ಯಾವುದು ಅಂದರೆ ಉತ್ತರ ಕೊಡ್ತಾರೆ. ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇ ವಾದ್ವಿತೀಯಂ ತದ್ದೈಕ ಆಹು ಅಸದೇವೇದಮಗ್ರ ಆಸೀತ್ ಏಕಮೇ ವಾದ್ವಿತೀಯಂ ತಸ್ಮಾತ್ ಅಸತಃ ಸಜ್ಜಾಯತ ಇತಿ. ಈ ಸೃಷ್ಟಿಕ್ರಮ ಶುರು ಮಾಡ್ತಾರೆ ಹೇಳೋದಕ್ಕೋಸ್ಕರ. ಸದೇವ ಸೌಮ್ಯ ಇದಮಗ್ರ ಆಸೀತ್. ನೋಡು ಸೌಮ್ಯ ಅಗ್ರೆ ಆಸೀತರ ಗುಣವಾರಿ ಅಪ್ರಮೇಯ ನಾರಾಯಣ ಪರತಮಃ ಪರಮಾತ್ಸ ಏಕ ಸಂಶಾಂತ ಸಂವಿಧಖಿರಂ ಜಠರೇ ನಿಧಾಯ ಸಂಶಾಂತ ಸಂವಿಧ ಜಠರೇ ನಿಧಾಯ ಸರತೋಪಿ ಜಾಗ್ರೆ. ಅಗ್ರೇ ಪದ ಇಲ್ಲಿದೆ. ಗೊತ್ತಾಯ್ತಾ? ಇದು ಈ ಪದ ನಮಗೆ ಬೇಕು. ಸತ್ ಅಂದ್ರೆ ಒಂದೇ ಇಲ್ಲಿ ಏನು ಹೇಳ್ತಾರೆ, ಕೆಲವರು ಏನು ಮಾಡ್ಬಿಡ್ತಾರಾಗ ನೋಡಿದ್ರೆ ನಾರಾಯಣ ಇದ್ದ ಅಂತ ನೀವು ಹೇಳ್ತೀರಿ. ಸತ್ ಇತ್ತು ಅಂತ ಇಲ್ಲಿ ಹೇಳ್ತಾರೆ. ಸತ್ ಅಂದ್ರೆ ನಾರಾಯಣ ಹೆಸರದು. ಸದಿತಿ ಬ್ರಹ್ಮ ಹೇಳೇ ಬಿಟ್ಟಿದೆ ಉಪನಿಷತ್ತಿನಲ್ಲಿ. ಸತ್ ಶಬ್ದಕ್ಕೆ ಏನಂತ ಅರ್ಥ? ಬ್ರಹ್ಮ ಅಂತ ಹೆಸರು. ಆದ್ದರಿಂದ ಉಪನಿಷತ್ ಕರೆಕ್ಟ್ ಈ ಭಾಗ ಅದು. ಸದೇವ ಸೌಮ್ಯ ಇದಮಗ್ರೆ ಆಸೀತ್ ಅದು ಹೇಗಿತ್ತು? ಏಕಮೇವ ಅದ್ವಿತೀಯಂ ಅದು ಹೇಗಿತ್ತು ಅಂತ ಮುಂದಿನ ಪ್ರಶ್ನೆ. ಇದು ಅದ್ವೈತಿಗಳು ತಮ್ಮದೊಂದು ತಿಳ್ಕೊಂಡ್ಬಿಡ್ತಾರೆ. ಏಕಮೇವ ಒಂದೇ ಬೇರೆ ಏನು ಇರಲಿಲ್ಲ, ಎಲ್ಲ ಸುಳ್ಳು ಅಂತ ಹೇಳ್ತಾರೆ. ಅಲ್ಲ, ಏಕಮೇವ ಸ್ವತಂತ್ರಮೇವ. ಏಕ ಶಬ್ದಕ್ಕೆ ಏನರ್ಥ? ಅವರೊಬ್ಬರೇ ಅವರೊಬ್ಬರು ಹೇಳಿದ್ರೆ ಕೆಲಸ ಆಗುತ್ತೆ ಅಂದರೆ ಇದು ಇಂಡಿಪೆಂಡೆಂಟ್ ಅರ್ಥ. ಅವ್ರು ಇನ್ನೊಬ್ರು ಹೇಳಿ ಮಾಡಿಸಿದರೆ ಹೋಯ್ತಲ್ಲಿಗೆ. ಅವನೇ ಮಾಡೋದಾದರೆ ಏಕಂ ಅದು ಅದ್ವಿತೀಯಂ. ಹಾಂ, ಇದು ಹೇಳಿ ಪದ ಆಗಿದೆಯಲ್ಲ, ಇನ್ನು ಮುಂದೆಲ್ಲ ತೆಗೆದು ಹಾಕಿಬಿಟ್ರು. ಏಕ ಒಂದೇ ಉಳಿತು ಅಷ್ಟೆ, ಹಿಂದೇನಿಲ್ಲ ಅಂತ ಅರ್ಥ. ಆ ರೀತಿ ಅಪಾರ್ಥಮಾಗಿ ಎಷ್ಟಾಗುತ್ತೆ? ಡಾಕ್ಟ್ರ್ ಹೇಳ್ತಾರೆ ಇದು ಒಂದೇ ತಗೋ ಇನ್ನೇನು ತಗೋಬೇಡ ಅಂತಾನೆ. ಅವನು ತೊಗೊಂಡ ಮೊದಲಿಗಿಂತ ಹೊಪ್ಲಸೆ ಆಯ್ತು ಕೇಸು. ಯಾಕೆಂತ ಕೇಳಿದ್ವಿ, ಒಂದೇ ತಗೋ ಬೇರೆ ತೊಗೊಂಡಿಲ್ಲ ಅಂತ. ಅನ್ನ ಕೂಡ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ. ಅದೊಂದೇ ತೊಗೊಂಬಿಟ್ಟ ಅವ್ರು, ಅರ್ಥ ಆಯ್ತಾ? ಬೇರೆ ಏನಿಲ್ಲ, ಔಷಧಿ ಇದು ಒಂದೇ ತಗೋ ಅಂತ ಅವನು ಹೇಳಿದರೆ ಎಲ್ಲ ಬಿಟ್ಟು ತೊಗೊಂಬಿಟ್ಟಿದ್ದ. ಅಪಾರ್ಥ ಮಾಡ್ಕೊಂಡ್ರೆ ಹಾಗೋ ಹಾಗೆ. ಇದು ಹಾಗೆ ಆಗಿತ್ತು, ಒಂದೇ ಇತ್ತು ಅಂದರೆ ಬೇರೆ ಯಾವುದೂ ಇರಲಿಲ್ಲ ಅಂತ ಅರ್ಥ. ಅದ್ವಿತೀಯಂ ಅದು ಹೇಗಿತ್ತು? ಏಕಮೇವ ಅದ್ವಿತೀಯಮೇವ. ದ್ವಿತೀಯ ಅಂದರೆ ಸಹಕಾರಿ, ಇನ್ನೊಬ್ರು ಸಹಕಾರ ಕೊಟ್ಟರೆ ದ್ವಿತೀಯ. ಪರಮಾತ್ಮ ಯಾರು ಸಹಕಾರ ಕೊಡಬೇಕಾಗಿಲ್ಲ ಆಗಿತ್ತು. ಇವ್ರ ಅರ್ಥ ಏನು ಮಾಡಿದರು ಅಂದರೆ ಅದ್ವಿತೀಯಂ ಅಂದರೆ ಇನ್ನೊಂದು ಇರಲೇ ಇಲ್ಲ ಅಂತ ಹೇಳಿದ್ರು. ಅಲ್ಲ, ಅದ್ವಿತೀಯಂ ಅಂದರೆ ಪರಮಾತ್ಮ ಒಬ್ಬನೇ ಇದ್ದಾನೆ, ಸ್ವತಂತ್ರನಾಗಿದ್ದಾನೆ, ಅವನು ಯಾರು ಸಹಕಾರ ಬೇಕಾಗಿಲ್ಲ. ಅಥವಾ ಅದ್ವಿತೀಯಂ ಅಂತ ಇನ್ನೊಂದು ಪದಾರ್ಥ ಇರಲೇ ಇಲ್ಲ. ದ್ವಿತೀಯ ಅಂದರೆ ಸಮ, ಅದ್ವಿತೀಯ ಅಂದರೆ ಸಮನಾದ ಪ. ಅದಕ್ಕೆ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ, ಇದೇ ಅರ್ಥ ಅದಕ್ಕೆ. ನಾನಾರ್ಥಿ ನಾರಾಯಣ ಸಮಂ ನಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಏನೋ ಅಲ್ಲ, ಸದಿತಿ ಪ್ರಾಣ. ಸದಿತಿ ಅವರು ಎಲ್ಲ ಎಲ್ಲ ಸುಳ್ಳು ಅಂದರೆ ಪ್ರಾಣ ಎಲ್ಲಿ ಬಂತು? ಎಲ್ಲದೂ ಹೋಯ್ತು ಅದರೊಳಗೆ. ತದ್ದೈಕ ಆಹುಹು ಅಸದೇವೇದ ಮಗ್ರೆ ಆಸೀತ್ ಏಕಮೇವಾದ್ವಿತೀಯಂ ತಸ್ಮಾತ್ ಅಸತಃ ಸದಜಾಯತ ಇತಿ. ಇದಿಷ್ಟು ಒಂದು ಘಟ್ಟ. ಪ್ರಧಾನತ್ವಾದ್ ಬ್ರಹ್ಮಣಿ ಜ್ಞಾತೆ ಅಪ್ರಧಾನಂ ಜಗತ್ತಿ ಜ್ಞಾತಫಲಂ ಭವತಿ ಇತ್ಯುಕ್ತಂ ಕಥಂ ಬ್ರಹ್ಮ ಜಗತೋ ಪ್ರಾಧಾನ್ಯ ಅಪ್ರಾಧಾನ್ಯೇ. ಏನು ದೃಷ್ಟಾಂತ ಕೊಟ್ಟಾಗೈತೆ ಅಂದರೆ, ಪ್ರಧಾನ ವಸ್ತುವನ್ನು ತಿಳ್ಕೊಂಡ್ರೆ ಅಪ್ರಧಾನ ತಿಳ್ಕೊಂಡಾಗುತ್ತೆ ಅಂತ ಹೇಳಿದರು. ಪ್ರಧಾನ ಅಂದರೆ ಪರಮಾತ್ಮ, ಅಪ್ರಧಾನ ಜಗತ್ತು. ಬ್ರಹ್ಮಜ್ಞಾನ ಬಂದರೆ ಜಗದ್ಜ್ಞಾನ ಬಂದಾಗಾಯಿತು ಅಂತ ಹೇಳಿದರು. ಆದರೆ ಅದು ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಕಥಂ ಬ್ರಹ್ಮ ಜಗತೋಹು ಪ್ರಾಧಾನ್ಯ ಅಪ್ರಾಧಾನ್ಯ, ಬ್ರಹ್ಮನಿಗೆ ಪರಮಾತ್ಮನಿಗೆ ಪ್ರಾಧಾನ್ಯ, ಜಗತ್ತಿಗೆ ಅಪ್ರಾಧಾನ್ಯ ಅಂತ ಹೇಗೆ ತಿಳ್ಕೋಬೇಕು ಅಂದರೆ, ಇತ್ಯತಃ ಸೃಷ್ಟು ಸೃಷ್ಟಭಾವೇನ, ಪರಮಾತ್ಮ ಸೃಷ್ಟು, ಜಗತ್ತು ಸೃಷ್ಟ. ಸೃಷ್ಟರು ಅಂದ್ರೇನು? ಕ್ರಿಯೇಟರ್. ಸೃಷ್ಟ ಅಂದ್ರೇನು? ಕ್ರಿಯೇಟೆಡ್. ಅದು ಸೊ ಸೃಷ್ಟಿ ಮಾಡುವವನವನು, ಸೃಷ್ಟಿ ಮಾಡಲ್ಪಡೋದಿದು. ಪ್ರಧಾನ ಯಾರಾಗ? ಮಾಡವನಿಂದ ಮಾಡೋನ್ ತಿಳ್ಕೊಂಡ್ರೆ ಮಾಡಲ್ಪಟ್ಟ ವಸ್ತು ಜ್ಞಾನ ಬಂದಾಗ ಲೆಕ್ಕ. ನಮ್ಮಲ್ಲೂ ಆಗಿದೆ. ತಂದೆ ಮಗ ಇದ್ದಾರೆ ಅಂತ ತಿಳ್ಕೊಂಬೋಣ. ಯಾರೋ ಒಬ್ಬರು ತೋರಿಸಿ, ಇವ್ರು ಗೊತ್ತಾ ಅಂದ್ರು ನೋಡ್ಕೊಂಡು ಇಲ್ಲಿ ಪೂರ್ತಿ ನಿಂತಿದ್ದಾನೆ. ಇವ್ನು ಗೊತ್ತಾದ್ರೆ ಗೊತ್ತಿಲ್ಲ ಅಂದ್ಬಿಡ್ದ, ಗೊತ್ತಾ ಅಂದ್ರೆ ಗೊತ್ತಿಲ್ಲ. ಅವ್ರು ಗೊತ್ತಲ್ಲ ನಿಮಗೆ ಗೊತ್ತ, ಅವ್ರ ಮಗ. ಓ, ಹಾಗಿದ್ರೆ ಸರಿ. ಯಾವ್ದ್ರಿಂದ ಅರ್ಥ ಆಯ್ತು ಈಗ? ಆದ್ರಿಂದ ತಂದೆ ಜ್ಞಾನದಿಂದ ಮಗನ ಜ್ಞಾನ ಅರ್ಥ ಆಯ್ತು. ಹೌದಾ? ಹಾಗಿದ್ರೆ ನಮ್ಮವರೇ ಆದಾಗಾಯ್ತಲ್ಲ ಶುರು ಮಾಡಿ. ಈ ರೀತಿ ಅರ್ಥ ಮಾಡ್ಕೊಳ್ಳೋಕ್ಕೆ ತಂದೆ ಪ್ರಧಾನ, ಯಾಕೆ? ಸೃಷ್ಟರು, ಇವನು ಸೃಷ್ಟ. ಆ ಅರ್ಥದಲ್ಲಿ ತಿಳಿತಾ ಇದೆ ತದ್ದೈ. ಆ ಯಾವುದಕ್ಕೆ ಅದು ಸಮ ಅಂದರೆ ದ್ವಿತೀಯ ಅಂದ್ರೇನು? ಒಬ್ಬರಿದ್ದಾರೆ, ಇನ್ನೊಬ್ಬರು ಅಂಥವರೇ ಇದ್ದಾರೆ. ದ್ವಿತೀಯ. ಅದ್ವಿತೀಯ ಅಂದ್ರೇನು? ಸಮನಿಲ್ಲ ಅವನಿಗೆ, ಅದಕ್ಕೆ ಅದ್ವಿತೀಯ. ದ್ವಿತೀಯ ಅಂದರೆ ಅದ್ವಿತೀಯ. ದ್ವಿತೀಯ ಅಂದರೆ ಸಮ. ಅವರೊಬ್ಬರೇ ಸಿಗಲಿಲ್ಲ, ಇನ್ನೊಬ್ಬರು ಅಂಥವ್ರು ಇದ್ದಾರೆ ಹೋಗು ಅಂತ ಹೇಳಿದ. ಇಲ್ಲ, ಅವರೊಬ್ಬರೇ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಏಕಮೇವ ಸ್ವತಂತ್ರನೇ ಅಂತ, ಇನ್ನೊಂದು ಸ್ವತಂತ್ರ ಪದಾರ್ಥ ಇಲ್ಲ ಅವನೊಬ್ಬನೇ. ಆಗ ದೇವ್ರ ಬಗ್ಗೆ ಏನಾಯ್ತಾಗ, ಎಷ್ಟೋ ಸತ್ತು ಬ್ರಹ್ಮದೇವ್ರು ಭಾರಿ ಗ್ರೇಟೆ, ಮತ್ತು ವಾಯುದೇವ್ರು ಇದ್ದಾರೆ ಸಮನಾಗಿ. ಅರ್ಥ ಆಯ್ತು. ಅದಕ್ಕೆ ನಾವು ಬ್ರಹ್ಮದೇವ್ರ ಪೂಜೆ ಮಾಡೋದು ಏನು ಮಾಡ್ತೇವೆ? ಇಬ್ಬರು ಸಮ ಆದ್ರಿಂದ ಬರ್ಬೋದು. ನಾರಾಯಣನಿಗಾಗಿಲ್ಲ. ಏಕಮೇವ ಅದ್ವಿತೀಯಂ ಬ್ರಹ್ಮ. ಇದು ಎಷ್ಟೋ ಜನ ಗಲಾಟೆ ಮಾಡಿ, ನೀವು ನಿಮ್ಮ ಅಪ್ಪ ಹೋಗಿ ಇನ್ನೊಂದು ಕಡೆ ಹೋಗ್ತೀನಿ ಅಂತ ಹೇಳ್ತಾನೆ. ಸಿಟ್ಟು ಬಂದಾಗ ಏನು ಮಾಡಿಬಿಡ್ತಾನೆ? ಹೇಳ್ತಾರೆ, 1000 ಜನ ಸಿಗ್ತಾರೆ ಹೋಗಯ್ಯ ಅಂತ ಹೇಳ್ತಾನೆ. ದೇವ್ರಿಗೆ ಹಾಗೆ ಹೇಳಕ್ಕೆ ಬರೋದಿಲ್ಲ. ವ್ಯಾತಕ್ಕೆ ಅವನೊಬ್ಬನೇ ತೊರೆದು ಜೀವಿಸಬಹುದೇ ಹರಿನಿನ ಚರಣಗಳ. ಅಗ್ರೇ ಪೂರ್ವಂ ಪ್ರಳಯೇ ಸರ್ವೋತ್ತಮತ್ವ ಹೇತುನ ಸದೇವ ಸನ್ನ ಸನ್ನಾಮಕಂ ಬ್ರಹ್ಮ ಇವಾಸೀದ ವರ್ತತ. ಆ ದೇವ್ರಿಗೆ ಹೆಸರೇನಂತಿತ್ತಾಗ ಸತ್ ಅಂತ ಹೆಸರು ದೇವರಿಗೆ. ಯಾತಕ್ಕೆ ಸತ್ತು? ಪೂರ್ಣ ವ್ಯಕ್ತ, ಉಳಿದ್ಯಾವುದು ವ್ಯಕ್ತ ಆಗಿಲ್ಲ. ಸತ್ ಅಂದರೆ ವ್ಯಕ್ತ, ಅದು ಪೂರ್ಣ ಅವ್ಯಕ್ತವಾಗಿತ್ತು ಎಲ್ಲ. ಪರಮಾತ್ಮ ಒಬ್ಬನೇ ಸತ್, ವ್ಯಕ್ತನಾಗಿದ್ದ. ಹೇಗೆ ವ್ಯಕ್ತನಾಗಿದ್ದ? ಸಂಶಾಂಸದಕ್ಕೆ ಸಂಶಾಂತ ಸಂವಿತ್ ಅಖಿಲಂ ಜಠರೇ ನಿಧಾಯ. ಜಠರೇ ನಿಧಾಯ ಆದ್ದರಿಂದ ಹೊರಗೆ ಕಾಣ್ತಾ ಇಲ್ಲ, ಪರಮಾತ್ಮ ಕಾಣ್ತಾ ಇದ್ದಾನೆ. ಇದು ಸತ್ತು, ಅದು ಅಸತ್. ಏವಂ ಗುಣಕರ್ಮಾದಿಭಿ ಭೇದಾಭೇದಹೀನಂ ಅದ್ವಿತೀಯಂ ಸಮಾಭ್ಯಧಿಕರಹಿತಂ. ಹೀಗೆ ಪರಮಾತ್ಮ ಸಮರಹಿತ, ಅಭ್ಯಧಿಕರಹಿತ. ಇನ್ನೊಬ್ಬ ಸಮನೂ ಇಲ್ಲ. ಸಮನೇ ಇಲ್ಲ ಅಂದಮೇಲೆ ಉತ್ತಮಲ್ಲೇ ಬರ್ತಾನೆ. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿತು ತೇ ಸಮಂ ಪಶ್ಯಾಮಿ. ಉತ್ತಮ ವಸ್ತು ದೂರತರತು ಅಪಾಸ್ತಂ ರಸೋ ಯೋಷ್ಟಮಃ. ಈ ಮಾತೆ ಅದ್ವಿತೀಯಂ ಶಬ್ದಕ್ಕೆ ಅರ್ಥ ಅದು. ಸ್ವಮತ ವಿರುದ್ಧಂ ಅನುಭತಂ ದೂಷಯತಿ ಶ್ರುತಿ ತದ್ದೈಕ ಇತ್ಯಾದಿನ. ಶ್ರುತಿ ನೆಕ್ಸ್ಟ್ ಇಮ್ಮಿಡಿಯೇಟ್ ಒಂದು ಪಾಯಿಂಟ್ ಹೇಳಿತು. ಕೆಲವರು ಇದ್ದಾರೆ ಸರಿಯಾಗಿ ವಿಷಯ ಇದ್ರೂ ಕೂಡ ತದ್ದೈಕಿ ಆಹುಹು ಅಸದೇ ವೇದಮಗ್ರೆ ಆಸೀತ್. ಕೆಲವರು ಹೇಳ್ತಾರೆ ಅಸತ್ಯತ್ವ ಅಂತ ಹೇಳ್ತಾರೆ, ಅದು ತಪ್ಪು ಅಂತ ಶ್ರುತಿ ಹೇಳ್ತಾ ಇದೆ. ಅಸತ್ವ ಅಂದರೆ ಶೂನ್ಯ. ಶೂನ್ಯವಾದಿಗಳಿದ್ದಾರಲ್ಲ ಅವ್ರು ಏನು ಹೇಳ್ತಾರೆ, ಮೊದಲು ಶೂನ್ಯ ಇತ್ತು ಎಲ್ಲ ಬಂತು ಅಂತ ಹೇಳ್ತಾರೆ. ಸರಿಯಲ್ಲ ಅದು. ಏಕ ಅದೇ ಏಕಮೇವ ಅದ್ವಿತೀಯ. ಅದನ್ನು ಕೇಳಬೇಕು. ಅವ್ರು ಹೇಳ್ತಾರೆ, ಅವ್ರು ಹೇಳ ತಲೆಗೆ ಹೋಗಿ ಕೇಳಿ ತಲೆಗೆ ಕಳಿಸ್ಬಿಡ್ತಾರೆ ಅವ್ರು. ಇತ್ತು ಅಂತ ಒಪ್ಪಿಸ್ಬಿಡ್ತಾರೆ ಅದೇ ತಲೆ. ಅಂಥ ವಿಚಿತ್ರ ಕಾರಣ ಕೊಟ್ಟರು, ಬರೀ ಆರ್ಗ್ಯುಮೆಂಟ್ಸ್ ಅಷ್ಟೇ, ಕನ್ಫ್ಯೂಸ್ ಮಾಡಿ ಹಾಕ್ಬಿಡ್ತಾರೆ ಅಷ್ಟೇ. ಸ್ವಮತ ವಿರುದ್ಧಂ ಅನುಭತಂ ದೂಷ ಇತಿ ಶ್ರುತಿ ತದ್ದೈಕ ಇತ್ಯಾದಿನ. ತತ್ರ ತತ್ತತ್ರ ಸೃಷ್ಟಿ ವಿಷಯ ಏಕೆ ಶೂನ್ಯವಾದಿನಃ ಇದಂ ಜಗದಗ್ರೇ ಪ್ರಳಯೇ ಅಸದೇವ ಶೂನ್ಯಾತ್ಮಕಮೇವ ಆಸೀತ್. ಏಕಮೇವ ಭೇದ ಶೂನ್ಯಮೇವ. ಅವ್ರ ಪ್ರಕಾರ ಬೇಕಂದರೆ ಭೇದ ಇಲ್ಲದ್ದು ಅಂತ ಅರ್ಥ. ಅದ್ವಿತೀಯ ಅಂದರೆ ಇನ್ನೊಂದು ಪದಾರ್ಥನೇ ಇಲ್ಲ ಅಂತ ಅರ್ಥ. ನೋಡಿ, ಎರಡು ಪದ ಒಟ್ಟಿಗೆ ಇದೆ. ಏಕಮೇವ ಅದ್ವಿತೀಯಂ ಅಂತ ಇವರು ಅಂತಾರೆ, ಏಕಮೇವ ಅದ್ವಿತೀಯಂ ಅವರು ಅಂತಾರೆ. ಇವರು ಏಕಮೇವ ಅದ್ವಿತೀಯಂ ಅರ್ಥ ಹೇಳೋದು ದೇವರು ಸ್ವತಂತ್ರ, ಸಮಾನರಹಿತ, ಅಧಿಕಾರರಹಿತ ಅಂತ ಇವರು ಹೇಳಿದರೆ. ಇವರು ಇನ್ನೇನು ಇಲ್ಲೇ ಇಲ್ಲ, ಇರೋ ಶೂನ್ಯ ಒಂದೇ ಅಂತ ಇವರು ಹೇಳ್ತಾರೆ. ಅದೇ ಪದನೇ ಮಿಶ್ ಬೇರೆ ಕಡೆ ಉಪಯೋಗಿಸ್ಬಿಡ್ತಾರೆ. ಅದು ಪೂರ್ವಪಕ್ಷದ ಪದ, ಸಿದ್ಧಾಂತದ ಪದ. ಅದ್ವಿತೀಯಂ ಅದ್ವಿತೀಯ ವಸ್ತುಹೀನಂ ದ್ವಿತೀಯ ವಸ್ತುಹೀನಂ ಆಸೀತ್ ತಸ್ಮಾತ್ ಅಸತಃ ಶೂನ್ಯಾತ್ ಸಜ್ಜಾಯತೆ ಸದ ಸದಜಾಯತ ಅಂದರೆ ಇತ್ಯಾದಿ ಇತ್ಯರ್ಥ. ಜಗತ್ತೆಲ್ಲಿಂದ ಬಂತಪ್ಪ ಅಂದರೆ ಅಸತ್ಯದಿಂದ ಬಂತು ಅಂತಾರೆ. ಅನ್ಸೈಂಟಿಫಿಕ್. ಅದು ಶೂನ್ಯದಿಂದ ಹೇಗೆ ಸೃಷ್ಟಿಯಾಗುತ್ತೆ ಇವತ್ತು ಕೂಡ ಸೈನ್ಸ್ ಒಪ್ಪೋದಿಲ್ಲ. ಅದರ ಅದು ಭಾರಿ ಸೈಂಟಿಫಿಕ್ ಫಿಲಾಸಫಿ ಅಂತ ಕರೀತಾರೆ. ಎಷ್ಟು ಕೋಟಿ ಕೋಟಿ ಜನ ಫಾಲೋವರ್ಸ್ ಇದ್ದಾರೆ. ಅದಕ್ಕೆ ಪೂರ್ತಿ ಅನ್ಸೈಂಟಿಫಿಕ್. ಅದು ಹೌದು ಹೇಳಿದ್ದು, ಒಂದು ವಸ್ತು ಸಮಥಿಂಗ್ ಕೆನಾಟ್ ಕಮ್ ಔಟ್ ಆಫ್ ನಥಿಂಗ್ ಅಂದಮೇಲೆ ಶೂನ್ಯದಿಂದ ಹೇಗೆ ಸೃಷ್ಟಿಯಾಗತ್ತೆ? ಕುತಸ್ತು ಖಲು ಸೌಮ್ಯ ಏವಂ ಸ್ಯಾದಿತಿ ಕೋವಾಚ ಕಥ ವಸತ ಸಜ್ಜಾಯೇತ ಇತಿ ತತ್ವವೇವ ದ್ವೇವ ಸೌಮ್ಯ ಇದಮಗ್ರೆ ಆಸೀತ್ ಏಕವೇವ ಅದ್ವಿತೀಯಂ. ಸ್ವಲ್ಪ ಮಗ ಪ್ರಶ್ನೆ ಕೇಳಿದ, ಸ್ವಲ್ಪ ವಿವರಣೆ ಮಾಡಬೇಕು ಅಂತ ಕೇಳಿದ. ಕುತಸ್ತು ಖಲು ಸೌಮ್ಯ ಏವಂ ಸ್ಯಾದಿತಿ ಕೋವಾಚ. ಹೇ ಸೌಮ್ಯ, ಕುತಸ್ತು ಖಲು ಏವಂ ಮಸತಸ್ತತ್ವಂ ಪ್ರಳಯೇ ಸಾಧಿತಿ. ತಂದೆನೇ ಮಾತು ಮುಂದುವರಿಸ್ತಾನೆ ನೋಡಿದ್ರೆ, ಯಾವ್ರು ಹೇಳ್ತಾರೆ ಹಾಗೆ, ಆ ಸಾಧ್ಯನ ಹೇಳಿರ್ಲಿಕ್ಕೆ ಹಾಗೆ ಅಸೆ ಸತ್ತು ಹುಟ್ಟುತ್ತೆ ಎಲ್ಲಾದರೂ ಕೂಡ ಅದು ಸರಿಯಲ್ಲ, ಹೇಳಬಾರ್ದು ಅಂತ ಹೇಳಿದರು. ಅದಕ್ಕೆ ನಾವೇನಂತ ಹೇಳಬೇಕು, ಸತ್ ಪದಾರ್ಥ ಇತ್ತು ಅದು ಏಕಮೇವ ಅದ್ವಿತೀಯ ಅಂತ ಹೇಳಬೇಕೆ ಹೊರತು, ಅಸತ್ ಇತ್ತು ಅದು ಏಕಮೇವ ಅದ್ವಿತೀಯ ಅಂತ ಹೇಳಬಾರದು ಅಂತ ಹೇಳಿ ತಂದೆ ಕ್ಲಿಯರ್ ಮಾಡ್ತಾ ಇದ್ದಾರೆ. ಕುತಸ್ತು ಖಲು ಏವಂ ಅಸತಸ್ತತ್ವಂ ಪ್ರಳಯೇ ಸಾಧಿತಿ ಅತಃ ಸಜ್ಜಾಯೇತ ಇತಿ ಚ ಕಥಂ ಸ್ಯಾತ್ ನ ಕಥಮಪೀತಿ ಚ ಹೋವಾಚ ಪಿತಾ ಏವಂ ಪರಮತಂ ವಿನಿಂದ್ಯ ಪುನಃ ಸ್ವಮತಮೇವ ಸ್ಥಿರೀಕರೋತಿ ಸತ್ವೇವ ಇತಿ. ಮೊದಲು ಹೇಳಿದ್ದು ಸ್ವಮತ, ಆಮೇಲೆ ಪೂರ್ವಪಕ್ಷ, ಮತ್ತೆ ಸ್ವಮತ, ಆಸೀದ್ ಏಕಮೇವ ಅದ್ವಿತೀಯ ಅಂತ ಮತ್ತೆ ಮಾಡಿದರು. ಮೊದಲು ಸಿದ್ಧಾಂತ, ಪೂರ್ವಪಕ್ಷ, ಮತ್ತೆ ಸಿದ್ಧಾಂತ. ಇದು ಅರ್ಥ ಮಾಡಿಕೊಂಡ್ರೆ ಈ ರೀತಿ ಸ್ಪಷ್ಟ ಹೇಳಿರ್ಬೇಕಾದ್ರೆ ಈ ನಾವು ಯಾವ್ದು ವೇದದಲ್ಲಿ ಸಾಮಾನ್ಯ ಏನು ಹೇಳ್ತಾರೆ ಗೊತ್ತಾ, ಇದನ್ನೆಲ್ಲ ಹೇಳಿರಲಿಲ್ಲ, ಅದಕ್ಕೆ ಅನುವಾದ ಮಾಡಿ ಖಂಡನೆ ಮಾಡ್ತು ಅಂತ ಹೇಳ್ತಾರೆ. ಅನುವಾದ ಮಾಡಿ ಖಂಡನೆ ಆಗಿಬಿಟ್ಟಿದೆ ಈಗಾಗಲೇ. ಆದ್ದರಿಂದ ಯಾವ ಕಾಲಕ್ಕೂ ಕೂಡ ಮಾಯಾವಾದಾದಿಗಳಿಗೆ ಅಸು ಪ್ರಸಕ್ತಿ ಇಲ್ಲೇ ಇಲ್ಲ ವೇದಗಳಲ್ಲಿ ಅಂತ ಅರ್ಥ. ಸತ್ತೇವ ಇತಿ ಸರ್ವೋತ್ತಮೇವ ಸರ್ವೋತ್ತಮೇವ ಬ್ರಹ್ಮ ಪ್ರಪಂಚಸ್ಯ ಅಗ್ರೇ ಏಕಮೇವ ಅದ್ವಿತೀಯಂ ಭೂತ್ವ ಆಸೀದಿತಿ. ಇದು ಸಿದ್ಧಾಂತ. ಸರ್ವೋತ್ತಮವಾಗಿರ್ತಕ್ಕಂಥ ಪರಮಾತ್ಮನೇ ಪ್ರಪಂಚದ ಪ್ರಾರಂಭ, ಸೃಷ್ಟಿಯ ಪ್ರಾರಂಭದಲ್ಲಿ ಏಕಮೇವ ಅದ್ವಿತೀಯನಾಗಿ ಇದ್ದ. ತೂ ಶಬ್ದೇನ ಪದ ಇಟ್ಟುಕೊಂಡು ವಿಷ್ಣು ಸಹಸ್ರನಾಮದಲ್ಲಿ ಏಕೋನೈಕಃ ಸವಃ ಕಕ್ಯಂ, ಏಕಃ ಅನ್ನೋ ಪದ ಉಪಯೋಗಿಸ್ಬಿಟ್ರು. ತಸ್ಯ ಸಸ್ವರೂಪತ್ವಾದ ಆಸೀದಿತಿ ಸತ್ಸ್ವರೂಪತ್ವಾದ ಆಸೀದಿತಿ ಸತ್ವಂ ಜಗತ್ಕರ್ತೃತ್ವಂಚ ಯುಕ್ತಮಿತಿ ಸೂಚಯಿತು. ಸೊ ಅವ್ಯಕ್ತನಾಗಿ ಉಳಿದಿತ್ತು, ವ್ಯಕ್ತನಾಗಿ ಪರಮಾತ್ಮ ಇತ್ತ, ಸೃಷ್ಟಿ ಅವನು ಮಾಡಿದ, ಆ ಸೃಷ್ಟಿ ಮಾಡೋ ಅವನು ಪ್ರಧಾನ, ಸೃಷ್ಟಿಸಲ್ಪಟ್ಟು ಅಪ್ರಧಾನವಾದ್ದರಿಂದ ಪ್ರಧಾನ ಜ್ಞಾನದಿಂದ ಅಪ್ರಧಾನ ಪದಾರ್ಥ ತಿಳಿಯಲ್ಪಟ್ಟಂತೆ ಆಗುತ್ತೆ. ಆದ್ದರಿಂದ ಒಂದನ್ನು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಾಗಾಯಿತು, ಒಬ್ಬ ಸರಿ ಹೋಯಿತು. ತದ ಇಚ್ಛತ ಸೃಷ್ಟಿ ಪ್ರೋಸೆಸ್ ಹೇಳ್ತಾರೆ ಈಗ. ತದ ಇಚ್ಛತ ಬಹುಶ್ಯಾಂ ಪ್ರಜಾಯೇ ಏತಿ ತತ್ ತೇಜೋ ಅಸೃಜತ ತತ್ ತೇಜ ಇಚ್ಛತ ಬಹುಶ್ಯಾಂ ಪ್ರಜಾಯೇ ಏತಿ ತದಪೋ ಅಸೃಜತ ತಸ್ಮಾದ್ ಯತ್ರ ಕ್ವಚ ಶೋಚತಿ ಸ್ವಿಖೇದ ಸ್ವೇದತೇವ ಪುರುಷ ತೇಜಸ ಏವ ತದಧ್ಯಾಪೋ ಜಾಯಂತೆ. ತದ ಇಚ್ಛತ ಬ್ರಹ್ಮ ಸೃಷ್ಟಿ ಮಾಡಿದ, ಆ ನಿರ್ಣಯ ಹಾಗೆ ಮುಂದುವರಿತದೆ. ಮತ್ತೆ ವೀಕ್ಷಾ ಬಹುವ ಪರನಾಮ ನಿಮೇಶ ಕಾಂತೆ ಐಕ್ಷತ, ತಾತ್ಪರ್ಯ ನಿರ್ಣಯ ಉಪನಿಷತ್ತುಗಳಿಗೆಲ್ಲ ಪೂರ್ತಿ ಸಮ್ಮರಿಯ. ಬಹುಶ್ಯಾಂ ಪ್ರಜಾಯೇಯ, ನಾನು ಬಹುರೂಪ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ. ಅದಕ್ಕೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಎಲ್ಲ ರೂಪ ಸ್ವೀಕಾರ ಮಾಡ್ತಾ ಇದ್ದ. ಅದೆಲ್ಲ ಇಲ್ಲಿದೆ, ಬಹುಶ್ಯಾಂ ಅಷ್ಟೇ, ಅನೇಕ ರೂಪಗಳನ್ನು ತಗೊಳ್ತೇನೆ ಚಿಂತನೆ ಮಾಡಿದ. ತತ್ ತೇಜೋ ಸೃಜತ, ಸೃಷ್ಟಿ ಅನೇಕ ವಿಧ, ಒಂದು ತಾನೇ ಅನೇಕ ರೂಪ ತಗೊಳ್ಳೋದು, ಇನ್ನು ಸೃಷ್ಟಿ ಜಗ ಸೃಷ್ಟಿ ಮಾಡೋದು. ತತ್ ತೇಜೋ ಸೃಜತ, ಪರಮಾತ್ಮ ಏನು ಮಾಡ್ದ, ತೇಜಸ್ಸನ್ನು ಸೃಷ್ಟಿ ಮಾಡಿದ. ತೇಜಸ್ ಅಂದರೆ ಮಹಾಲಕ್ಷ್ಮಿ, ಗೊತ್ತಾಯ್ತಾ. ಮುಂದೆ ಮಾಯಾ ಜಯ ಕೃತಿ ಶಾಂತಿ ರೂಪಗಳು ಬಂದವು. ತತ್ ತೇಜ ಇಚ್ಛತ, ಆಮೇಲೆ ಬಹುಶ್ಯಾಂ ಪ್ರಜಾಯೇತಿ, ಅಲ್ಲಿಂದ ಮತ್ತೆ ಸೃಷ್ಟಿ ಮುಂದುವರಿಯಿತು. ಆಮೇಲೆ ತದ್ ಅಪೋ ಸೃಜತ, ನೀರು ಬಂತ. ಆಮೇಲೆ ಮೊದಲು ತೇಜಸ್ಸು, ಆಮೇಲೆ ನೀರು. ತಸ್ಮಾತ್ ಯತ್ರ ಕ್ವಚ ಶೋಚತಿ ಶ್ವೇದತೇವ ಪುರುಷ ತೇಜಸೈವ ತದಧ್ಯಾಪೋ ಜಾಯಂತೆ. ತಸ್ಯ ಬ್ರಹ್ಮಣ ಪ್ರಳಯ ಅಂತ್ಯಭಾಗೇ ಸೃಷ್ಟ್ಯರ್ಥಂ ವಿಚಾರ ಸಮಜನಿ ಇತ್ಯಾಹ. ಅದುವೇ ಆ ಕ್ರಮ ಬೇರೆ, ಈ ಕ್ರಮ ಬೇರೆ. ಇಲ್ಲಿ ಹೇಳ್ತಿರ್ಲಿ ಕ್ರಮ ಸೃಷ್ಟಿ ಸ್ಪಷ್ಟ ಮಾಡ್ತಾರಲ್ಲ. ಮೊದಲಿಗೆ ತಸ್ಯ ಬ್ರಹ್ಮಣ ಪ್ರಳಯಾಂತ್ಯ ಭಾಗೇ ಸೃಷ್ಟ್ಯರ್ಥಂ ವಿಚಾರ ಸಮಜೀನ ಸಮಜನಿ ಇತ್ಯಾಹ. ತದೈಕ್ಷತ ತತ್ ಸಚ್ಛಬ್ಧಿತಂ ಬ್ರಹ್ಮ ಐಕ್ಷತ ವಿಚಾರಯತ್ ಕಥಂ ಬಹು ನಿತ್ಯ ನಿಯಾಮಕ ನಾನಾ ರೂಪಂ ಶ್ಯಾಂ ಭವೇಯಂ. ನಿಯಾಮಕವಾದ ಅನೇಕ ರೂಪವನ್ನು ಸ್ವೀಕಾರ ಮಾಡ್ತೇನೆ ಅಂಥೇಳಿ ಅನಂತ ರೂಪ, ನಾಲ್ಕು ರೂಪ, ಆಮೇಲೆ 10 ರೂಪ, 12 ರೂಪ, 24 ರೂಪ, 51 ರೂಪ, 108 ರೂಪ, 1000 ರೂಪ, ಈಗ ಅನೇಕರು ಅನಂತ ರೂಪ, ಅಜಿತಾದಿ ಅನಂತ ರೂಪ ತಗೊಂಡ್ಬಿಡ್ತಾನೆ. ತದಾಹ ಸೂತ್ರೇ ಈಕ್ಷತಿ ಕರ್ಮ ವ್ಯುಪದೇಶಾತ್ ಸಹ ಇತಿ ತತ್ ಏವ ಮೀಕ್ಷಮಾಣಂ ತಚ್ಚಬ್ಧಿತಂ ಬ್ರಹ್ಮ ತೇಜಃ ತೇ ತತೇ ವ್ಯಾಪ್ತೇ ಹರೌ ಪ್ರಕೃತೌ ವಾ ಸ್ಥಿತೇನ ರೂಪೇಣ ಅಜತ್ವೇನ ಅನುತ್ಪತ್ತಿಮತ್ವೇನ ವರ್ತತೆ ಇತಿ ವಾತೆ ಪಂಚಮ್ಯರ್ಥೇ ಸಪ್ತಮೀ ತಾತ್ ವ್ಯಾಪ್ತಾತ್ ಹರೇರ್ಜಾಯತೆ ವಿದ್ಯಾಖ್ಯ ಜಗಸ್ರಷ್ಟು ರೂಪೇಣ ಪ್ರಾದುರ್ಭವತಿ ಇತಿ ವಾ ತೇಜಸ್ಶಬ್ಧಿತ ಶ್ರೀಹಿ. ತೇಜಸ್ ಅಂದರೆ ಮಹಾಲಕ್ಷ್ಮಿ. ಉಪನಿಷತ್ ಮುಂದೆ ಕೂಡ ಹೇಳಬೇಕಾದ್ರೆ ತೇಜಸ್ ಅಂದರೆ ಮಹಾಲಕ್ಷ್ಮಿ ಅಂತ. ಇಲ್ಲಿ ತೇಜಸ್ ಬೇರೆ, ಅಲ್ಲಿ ತೇಜಸ್ ಬೇರೆ, ಅರ್ಥ ಆಯ್ತಾ. ಇಲ್ಲಿ ತೇಜಸ್ಸು ಅಂತ ಹೇಳಿದರೆ ಮಹಾಲಕ್ಷ್ಮಿ, ನೀರು ಸೃಷ್ಟಿ ಮಾಡಿದ ಅಂತೇಳಿ ವಿರೋಧ ಇಲ್ಲ ಅಲ್ಲಿ, ಗೊತ್ತಾಯ್ತಾ. ಮಹಾಲಕ್ಷ್ಮಿ ರೂಪದ ವಿಷಯ ಮುಂದೆ, ಆಮೇಲೆ ನೀರು ಅಂತ ಅರ್ಥ. ಆ ಸ್ಟೆಪ್ ಅಲ್ಲಿಂದ ಕಂಟಿನ್ಯೂ ಮಾಡಿದ್ರು ಅಷ್ಟೇ ಹೊರತು ಹಿಂದಿನ ಸ್ಟೆಪ್ ಇದ್ದೇ ಇದೆ. ತಾಂ ತದಭಿಮನ್ಯಮಾನಂ ತೇಜೋಭೂತಂ ಚ ಅಸೃಜತ ತೇಜೋಭೂತಂ ತದಭಿಮನ್ಯಮಾನಂ ತೇಜೋಭೂತಂ ಚ ಅಸೃಜ. ತೇಜಸ್ ಸೃಷ್ಟಿ ಮಾಡಿದ ಅಂದ್ರೆ ಎರಡರ್ಥ. ಮಹಾಲಕ್ಷ್ಮಿನ ಅನೇಕ ರೂಪಗಳನ್ನು ಸ್ವೀಕಾರ ಮಾಡೋಕ್ಕೆ ಹೇಳಿದ ಮತ್ತು ತೇಜಸ್ಸನ್ನು ಸೃಷ್ಟಿ ಮಾಡಿದ. ಸೃಷ್ಟಿ ಅಂತ ಹಿಂದೆ ಹೇಳಿಲ್ಲ, ಪರಾಧೀನ ವಿಶೇಷ ಅವಾಪ್ತಿ ಅಂತ ಹೇಳಲಿಲ್ಲ. ವಿಶೇಷವಾದಂಥ ಆಧೀನ ವಿಶೇಷ ಕೊಡೋದಕ್ಕೆ ಸೃಷ್ಟಿ ಅಂತ ಕರೀತಾರೆ ಅಷ್ಟೇ. ಇನ್ನು ಪೋಸ್ಟಿಂಗ್ ಅಪಾಯಿಂಟ್ಮೆಂಟ್ ಆಗಿಲ್ಲ, ಆ ವ್ಯಕ್ತಿನೇ ಅಪಾಯಿಂಟ್ಮೆಂಟ್ ಆಯಿತು ಅಂದ. ವ್ಯಕ್ತಿ ಸೇಮ್, ಪರಾಧೀನ ವಿಶೇಷ ಅವಾಪ್ತಿ ಪೋಸ್ಟಿಂಗ್ ಮಾಡಿದರು, ಮತ್ತೆ ಬಂತು. ಸೃಷ್ಟಿ ಅಲ್ಲ ಅಲ್ಲಿ, ಏನು ಮಾಡೋದು ಈಗ? ಅಧಿಕಾರವನ್ನು ಕೊಡೋದಕ್ಕೆ ಏನಂತಾರೆ ಅದಕ್ಕೆ? ಪರಾಧೀನ ವಿಶೇಷ ಅವಾಪ್ತಿ, ಗೊತ್ತಾಯ್ತಾ? ಪರಾಧೀನ ವಿಶೇಷ ಅವಾಪ್ತಿ ರೂಪವಾದ ಸೃಷ್ಟಿ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದ. ಸಿಂಪಲ್ ಎಕ್ಸಾಂಪಲ್ ಕೊಡ್ತೇವೆ, ಅದರ ಸ್ವಾಮಿಗಳೇ ಕೊಡ್ತಾರೆ. ಅವ್ ಏ ಅಂತ ರಾಮ ಅಂತ ಒಬ್ಬಿದ್ದ, ಅವ್ರ ರಾಮ ಅಷ್ಟೇ, ಅವ್ನ ಮಗ ಹುಟ್ಟಿದ, ಅಪ್ಪ ಆದ ಅಂತ. ಅವನೇನಾದ ಈಗ ಅದೇ ವ್ಯಕ್ತಿ ಏನಾದ? ಅಪ್ಪ ಪೋಸ್ಟ್ ಕ್ರಿಯೇಟ್ ಆಯ್ತು, ಸೃಷ್ಟಿ ಆದ ಅವನೀಗ. ಅಪ್ಪ ಧರಿಸ್ಕೊಳ್ಬೇಕಾದ್ರೆ ಏನು ಬೇಕಾಗಿತ್ತು? ಒಂದು ಮಗು ಬೇಕಾಗಿತ್ತು. ಅದು ಲಕ್ಷ್ಮೀದೇವಿ ಜಗತ್ತಿನ ತಾಯಿ ಅಂತ ಯಾವಾಗ ಗೊತ್ತಾಯ್ತು? ಈಗ ಸೃಷ್ಟಿ ಮಾಡಿದ್ಮೇಲೆ ಗೊತ್ತಾಯ್ತು. ಅದು ಏನಂತಾರೆ ಅದಕ್ಕೆ? ಅಂಥ ಸೃಷ್ಟಿ ಮಾಡಿದ ಅಂತ ಹೇಳಬೇಕೆ ಹೊರತು ಈ ಸೃಷ್ಟಿ ಅಲ್ಲ. ಅದಕ್ಕೆ ಚತುರ್ಸೃಷ್ಟಿ ನಾಲ್ಕು ವಿಧ ಅಂತ ಹೇಳ್ತಾರೆ. ಮತ್ತು ಮೊದಲೇದೇನು? ಶುದ್ಧ ಸೃಷ್ಟಿ. ಪರಮಾತ್ಮ ತಾನೇ ಏನು ಮಾಡ್ತಾನೆ? ಅನೇಕ ರೂಪ ಸ್ವೀಕಾರ ಮಾಡಿಬಿಡ್ತಾನೆ, ಆ ಮಹಾಲಕ್ಷ್ಮಿ ಸೃಷ್ಟಿ ಮಾಡ್ತಾನೆ. ಆಮೇಲೆ ಮಿಶ್ರ ಸೃಷ್ಟಿ ಅಂತ ಒಂದು, ಆಮೇಲೆ ಕೇವಲ ಸೃಷ್ಟಿ, ಜಡ ಪದಾರ್ಥದ ಕೇವಲ ಸೃಷ್ಟಿ, ಜೀವನಿಗೆ ದೇಹ ಕೊಡೋ ರೂಪ ಸೃಷ್ಟಿ. ಈ ನಾಲ್ಕು ವಿಧ ಸೃಷ್ಟಿ ಅಂತ ಹೇಳೋದ್ರಿಂದ ಲಕ್ಷ್ಮೀದೇವಿಯ ಸೃಷ್ಟಿ ಅಂದರೆ ಕೊಡುತ್ತೆ. ತತ್ ತೇಜ ತೇಜೋಭೂತಾಭಿಮಾನಿ ಶ್ರೀರೈಕ್ಷತ, ತೇಜಸ್ಸಿಗೆ ಅಭಿಮಾನಿ ದೇವತೆ ಮಹಾಲಕ್ಷ್ಮಿನೇ. ಕಥಂ ಬಹುಶ್ಯಾಮಿತ್ಯಾದಿ ಪ್ರಾಗ್ವತ್ ತತ್ ತೇಜ ಅಪಹ ಅಪಭಿಮಾನಿ ಅಭಿಮಾನಿನಂ ಅಪ್ಸಬ್ಧಿತಂ ಪ್ರಾಣಂ ತದಭಿಮತ ಅಪಶ್ಚ ಸೃಜತ. ಲಕ್ಷ್ಮೀದೇವಿಯಿಂದ ಸೃಷ್ಟಿ ಯಾವ ಸೃಷ್ಟಿ ಬಂತೀಗ? ವಾಯುದೇವರು ಸೃಷ್ಟಿಯಾದ. ಅದಕ್ಕೆ ನೀರಿನಲ್ಲಿ ವಾಯುದೇವರು ಭಾರಿ ವಿಶೇಷ ಸನ್ನಿಧಾನ. ಅದು ನೀರು ಪವಿತ್ರ ಯಾತಕ್ಕೆ? ಸ್ನಾನ ಮಾಡಿದ್ರೆ ಪವಿತ್ರ ಯಾತಕ್ಕೆ ಆಗ್ತಾನೆ? ವಾಯುದೇವರ ಸನ್ನಿಧಾನ ಇರೋದ್ರಿಂದ ಪವನ ಪಾವನ ಆಗಿಬಿಡ್ತಾರೆ. ನೀರಿನ ಚಿಂತನೆ ಮಾಡ್ತಾ ಇರಬೇಕು, ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಪ್ರೋಷಣೆ ಮಾಡ್ಕೊಂಡ್ಬಿಡ್ತಾರೆ ವಾಯುದೇವರು. ಅದಕ್ಕೋಸ್ಕರ ಏನಾಯ್ತು ಅಲ್ಲಿಗೆ? ಪವಿತ್ರ ಆಯ್ತು. ಅದು ಸ್ನಾನ ಬಿಟ್ಟು ಪ್ರೋಷಣೆ ಮಾಡ್ಕೋಬಾರ್ದಷ್ಟೇ, ಸ್ನಾನದ ಬಂದು ಪ್ರೋಷಣೆ ಮಾಡ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. ಆಪತ್ಕಾಲಕ್ಕೆ ಅದನ್ನು ಒಪ್ತಾರೆ, ಅದು ಸಾಮಾನ್ಯ ಸಾಲದು. ಬೇರೆ ಸಾಮಾನ್ಯ ಸಣ್ಣ ಪುಟ್ಟ ಮೈಲಿಗೆ ಆದಾಗ ಏನು ಮಾಡಿದ್ರೆ ಸಾಕು? ಪ್ರೋಷಣೆ ಮಾಡಿಕೊಂಡ್ರೆ ಸಾಕು. ದೇವ ಪೂಜಾದಿ ಮಡಿಗಳಿಗೆ ಬರೋದಿಲ್ಲ ಅದು, ಆದರೆ ಸಾಮಾನ್ಯ ಮಡಿ ಬರುತ್ತೆ. ಹೇಗೆ ಚ್ಯುತಿ ಅಂತ? ಆ ಚ್ಯುತಿ ಯಾ ಸೃಷ್ಟಿ ಮಾಡಿ ಮೂಲ ವಸ್ತು ಅಂದ್ರೆ ಏನು? ಉದಾಹರಣೆಗೆ ಯಾವ್ದು ಮೂಲ ವಸ್ತು ನಿಮ್ಮ ಪ್ರಕಾರ? ಯಾವ್ದೀಗ ಯಾವ್ದ್ರ ಸೃಷ್ಟಿ ಮಾಡ್ತಾನೆ ಪರಮಾತ್ಮ? ಇವೊಬ್ಬ ಕುಂಬಾರ ಗಡಿಗೆ ಸೃಷ್ಟಿ ಮಾಡ್ತಾನೆ, ಕುಂಬಾರಿಯನ್ನು ಅಫೆಕ್ಟ್ ಆಯ್ತು ಅದರಿಂದ. ಹಾ, ಮತ್ತೆ ಯಾವುದದು? ಮಣ್ಣು ಅಂತ ಹೇಳಬೇಕು, ಮಣ್ಣು. ಅದು ಮಣ್ಣು ವಿಕಾರ ಹೊತ್ತು, ಮಣ್ಣಿಗಾದ್ರೆ ನಮಗೆ ಏನು ಗಂಟೋಯ್ತು? ಅದು ಮೂಲ ಜನ ಪ್ರಕೃತಿ ಅಂತಾರೆ ಅದಕ್ಕೆ. ಮೂಲ ಜನ ಏನೋ ಅಂತ ವಿಕಾರ ಹೊಂದ್ತಾ ಹೋಯ್ತು, ಅದೇನು ದೋಷ ಇಲ್ಲ. ಮೂಲ ಜನ ಪ್ರಕೃತಿ ವಿಕಾರ ಹೊಂದಿದರೆ ನಾವು ದೇವ್ರ ವಿಕಾರ ಇಲ್ಲ ಅಂತ ಹೇಳ್ತಿದ್ದೆ ಹೊರತು ಜಡ ಪ್ರಕೃತಿ ವಿಕಾರ ಇಲ್ಲ ಅಂತ ಹೇಳೋದಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ವಿಕಾರ ಒಪ್ತೀವಿ, ಅದು ಸೃಷ್ಟಿನೇ. ಅದು ಅಂದ್ರೆ ಸೈನ್ಸ್ ಹೇಳೋ ಸೃಷ್ಟಿ ಅಂಥ ಸೃಷ್ಟಿ ಅಷ್ಟೇ. ಒಂದು ಮರ ಬೆಳೀತು, ಅದರಿಂದ ವುಡ್ ತಗೊಂಡ ಚೇರು ಟೇಬಲ್ನ ಮಾಡ್ದ, ಗೊತ್ತಾಯ್ತು? ಇದಕ್ಕೆ ಚೇರು ಟೇಬಲ್ಗೆ ಏನು ಕಾರಣ? ವುಡ್ ಕಾರಣ. ವುಡ್ ಯಾತಕ್ಕೆ ಬಂತು? ಮರದಿಂದ ಬಂತು, ಮರಕ್ಕೊಂದು ಬೀಜ ಹಾಕಿದ್ದೆ, ಏನೋ ಒಂದು ಕಾರಣ ಇತ್ತು. ಇದು ಒಪ್ತೇನೋ, ಟ್ರಾನ್ಸ್ಫಾರ್ಮೇಷನ್ ರೂಪ ಇದನ್ನು ಒಪ್ತೇವೆ, ವಿಕಾರ ಅಂತ ಹೇಳಿದ್ರೆ ಅದಕ್ಕೆ ಅದರಲ್ಲಿ ದೋಷ ಇಲ್ಲ. ಆ ಸೃಷ್ಟಿನೇ ಒಂದು ರೀತಿ. ಅದು ಹಾಲು ಮೊಸರಾಯಿತು, ಸೃಷ್ಟಿ. ಹಾಲು ಮೊಸರಾಯಿತು, ಹಾಲೇ ಟ್ರಾನ್ಸ್ಫಾರ್ಮ್ ಆಯಿತು. ಈಗ ಹಾಲಿಲ್ಲ, ಮೊಸರಿದೆ. ಹಾಗೆ ಮೊಸರು ಇಲ್ಲದೆ ಸೃಷ್ಟಿ ಆಯಿತು, ಹಾಲೇ ಸೃಷ್ಟಿ ಆಯಿತು. ಯಾರೋ ಹಾಲಿ ಪ್ರಮಾಣ ಕಡಿಮೆ ಅಂತ ಆಗಿದೆ ನಮಗೆ, ಆದರೆ ನಷ್ಟ ನಷ್ಟೇ ನಮಗೀಗ. ಹಾಲಿನ ಪ್ರಮಾಣ ಕಡಿಮೆ ಆಗಲಿಲ್ಲ, ಹಾಲು ಹೋಗೇ ಬಿಡುತ್ತೆ ಅಲ್ಲಿ. ಪ್ರಮಾಣ ಕಡಿಮೆ ಆಗಲಿಲ್ಲ. ಈಗ ಒಂದು ಲೀಟ್ರ್ ಹಾಲಿಗೆ ಹೆಪ್ಪು ಹಾಕಿದರೆ ಒಂದು ಲೀಟ್ರು ಮೊಸರಾಯಿತು ಹೊರತು ಅರ್ಧ ಲೀಟ್ರ್ ಮೊಸರು ಅರ್ಧ ಲೀಟ್ರ್ ಹಾಲಾಗಿಲ್ಲ ಅಲ್ಲಿ, ಪ್ರಮಾಣ ಕಡಿಮೆ ಆಗಿಲ್ಲ. ಅರೇ ಹಾಲಿನ ಪ್ರಮಾಣ, ಆ ಹಾಲು ಯಾವುದಕ್ಕೆ ಹೆಪ್ಪು ಹಾಕಿದ್ರೋ ಆ ಹಾಲು ಹೊರಟೋಯ್ತು. ಇವ್ರ ಪ್ರಶ್ನೆ ಏನು ಅಂದರೆ, ಒಂದು 50 ಲೀಟ್ರ್ ಹಾಲಿದ್ದು 1 ಲೀಟ್ರ್ ಮಾತ್ರ ಮೊಸರು ಮಾಡಿದರೆ 49 ಲೀಟ್ರ್ ಹಾಲು ಹಿಡಿತಲ್ಲ ಅಂತೇಳಿ. ಆಗಲಿ, ತಪ್ಪೇ ಅದರೊಳಗೆ. ಆ ರೀತಿ ಆಗಿದ್ರೆ ಸೈಜ್ ಕರೆಕ್ಟ್ ಅಂತ ಅರ್ಥ. ಹಾಗೆ ಇದ್ರೆ ಸೈಜ್ ಹೋಗ್ಬಿಡೋದು, ತೊಗೊಂಡಾಗೆಲ್ಲ ಅದೇ ಉಳ್ಕೊಂಡ್ಬಿಟ್ರೆ ಲೆಕ್ಕನೇ ತಪ್ಪಿ ಹೋಗ್ತಾ ಇತ್ತು. 20 ರೂಪಾಯಿ ಇಲ್ಲ 10 ರೂಪಾಯಿ ಕೊಟ್ಟರೆ ಏನಾಗಬೇಕು? 20-10 ರೂಪಾಯಿ ಕಡಿಮೆ ಆಗಲೇಬೇಕು ಅವನಿಗೆ, ಇಲ್ಲದೋದ್ರೆ ಯಾರು ದುಡಿಲೇಬೇಕಾಗಿದ್ದೀರ. ಓ, ಯಾವಾಗಲೂ ಅದೇ ದುಡ್ಡು ಇರೋದಾಗಿದ್ದರೆ ಯೋಚನೆ ಇರಲಿಲ್ಲ, ಅಷ್ಟು ಚೇಂಜ್ ಆಗೇ ಆಗುತ್ತೆ. ಸೃಷ್ಟಿ ಅಂದರೆ ಅದೇನೆ. ಅಲ್ಲ, ಅದೇ ಹೇಳಿಲ್ಲ ಅವ್ರು. ಅಲ್ಲ ಅಲ್ಲ, ಅದು ಹೇಳಿಲ್ಲ ಅವ್ರು, ಅದಲ್ಲ ಹೇಳಿದ್ದು. ಅಂದರೆ ನಾನು ಹೇಳಿದ್ದೆ 50 ಲೀಟ್ರ್ ಹಾಲಲ್ಲಿ 1 ಲೀಟ್ರ್ ಹೆಪ್ಪ ಹಾಕಿಬಿಟ್ರೆ 49 ಲೀಟ್ರ್ ಆಯ್ತಲ್ಲ, ಅದವ್ರ ವಾದ. ಹಾಲು ಕಮ್ಮಿ ಆಗೋದಿಲ್ಲ ಅದು, ಅಲ್ಲಿ ಕಡಿಮೆ ಆಗಿಲ್ಲ, ಸೈನ್ಸ್ ಪ್ರಕಾರ ಕಡಿಮೆ ಆಗಿಲ್ಲ. ಅದು ಏನಾಗಿದೆ ಅದೀಗ? ಗಟ್ಟಿಯಾಗಿದೆ ಅಷ್ಟೇ. ಅದರಿಂದ ಅದು ಮತ್ತೆ ನೀವು ಏನು ಮಾಡ್ಬೋದಾಗ, ನೀರು ಹಾಕಿ ಅದೇ ಕ್ವಾಂಟಿಟಿ ಅಷ್ಟೇ ಬರುತ್ತೆ, ಜಾಸ್ತಿ ಹಾಕಿದ್ರೆ ಅದು ಕಡಿಮೆ ಆಗುತ್ತೆ ಅಷ್ಟೇ, ಅಷ್ಟೇ ಹಾಕಿ ರೂಪದಲ್ಲಿರುತ್ತೆ ಟ್ರಾನ್ಸ್ಫಾರ್ಮೇಷನ್ ಅದು. ತತ್ ತೇಜ ಅಪಹ ಅಪಭಿಮಾನಿ ಅಪ್ಶಬ್ಧಿತಂ ಪ್ರಾಣಂ ತದಭಿಮತ ಅಪಶ್ಚ ಸೃಜತ. ಅಪಾಂ ತೇಜಃ ಕಾರ್ಯತ್ವಂ ಅನುಭವಾರೂಢಂ ಕರೋತಿ ತಸ್ಮಾದಿತಿ. ಸ್ವಲ್ಪ ಇದನ್ನು ಪ್ರಾಕ್ಟಿಕಲಿ ನೋಡೋಣ ಅಂತ ಹೇಳ್ತಾರೆ. ಇಷ್ಟೊತ್ತು ಹೇಳಿದ್ದನ್ನು ಪ್ರಾಕ್ಟಿಕಲಿ ನೋಡೋಣ. ಹೇಗೆ ಅಂದರೆ ಅನುಭವಾರೂಢಂ ಕರೋತಿ, ವೆರಿ ಇಂಪಾರ್ಟೆಂಟ್ ಪದ ಇದು. ಕೇಳಿದ್ದು ಏನಾಗಬೇಕು, ಎಕ್ಸ್ಪೀರಿಯನ್ಸಿಗೆ ಬರಬೇಕು. ಹೇಗೆ ಬರುತ್ತೆ ಅಂದರೆ, ಅಪಾಂ ತೇಜ ಕಾರ್ಯತ್ವಾತ್ ಯತ್ರ ಕ್ವಚ ದೇಶೇ. ನೀರು ಯಾವಾಗಲೂ ಎಲ್ಲಿಂದ ಹುಟ್ಟುತ್ತೆ ಅಂತ ಆಯ್ತು. ಈಗ ತೇಜಸ್ಸಿನಿಂದ ಹುಟ್ಟುತ್ತೆ, ತೇಜಸ್ ಅಂದರೆ ಅಗ್ನಿ, ಅಗ್ನಿಯಿಂದ ಹುಟ್ಟುತ್ತೆ ಅಂತಾಯಿತು. ಅದಕ್ಕೇನು ದುಷ್ಟ ಅಂತ ಅಂದರೆ, ಕ್ವಚ ದೇಶೇ ಕಾಲೇ ಯತ್ರ ಕ್ವಚ ದೇಶೇ ಕಾಲೇ ವಾ ಶೋಚತಿ. ಮನುಷ್ಯ ಅಳ್ತಾನೆ, ಈಗ ಅಳ್ಬೇಕಾದ್ರೆ ಏನಾಗಿದೆ ಅವನಿಗೆ, ದುಃಖ ಆಗಿದೆ. ನೋವು ಎಂಬುದೇನೋ ಬೆಂಕಿ, ಕಣ್ಣಲ್ಲಿ ನೀರು ಬಂತು. ಸೊ ಮೊದಲು ಯಾವುದು ತೇಜಸ್ಸು, ಆಮೇಲೆ ಏನು ಬಂತು, ನೀರು ಬಂತು. ಸರಿ ಹೋಯ್ತಲ್ಲ, ಅರ್ಥ ಆಯ್ತಾ? ಒಂದು ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ಶೋಚೆ ತಾಪೋಜಾಯತೆ, ಒಂದು ಬಿಸಿಲು ಬಂತು, ಬೆವರು ಶುರುವಾಯಿತು. ಬಿಸಿಲು ಬಿಸಿ, ತೇಜಸ್ಸು, ಬೆವರು, ಆಮೇಲೆ ಬಂತು ನೀರದು. ಸೊ ಏನು ತೋರಿಸ್ತಾಗತ್ತೆ, ಅನುಭವಾರೂಢಂ ಕರೋತಿ. ಸೃಷ್ಟಿಕ್ರಮ ಹೇಗೋ ತೋರಿಸೋಕ್ಕೋಸ್ಕರ ಪರಮಾತ್ಮ ಏನು ಮಾಡ್ತಾನೆ, ಈ ರೀತಿ ತೋರಿಸ್ತಾರೆ ಹೇಳ್ತಾರೆ. ತದೇವ ಸ್ವೇಯತೆ ಸ್ವೇದವ ಸ್ವೇದತೆ ವಾ ಪುರುಷ ತತ್ತತ್ರ ತದಾ ವಾ ತೇಜಸ ಏವ ಅಪೋಜಾಯಂತೆ. ಅದಕ್ಕೇನೆ ತೇಜಸ್ಸಿನಿಂದ ನೀರು ಹುಟ್ಟುತ್ತೆ ಎಂಬುದಕ್ಕೆ ಸರಿ ಹೋಯಿತು ಅಂತ ಹೇಳಿದರು. ತಾಪ ಐಕ್ಷಂತ, ಇವತ್ತು ಸಾಧಾರಣ ಒಂದು ಸಾಲಿಡ್ ಪದಾರ್ಥ ಇದೆ, ಅದು ನೀರಲ್ಲಿ ಏನು ಮಾಡ್ತೀರಿ, ಕಳೆ ಕಾಯಿಸ್ತೀರಿ, ತಕ್ಷಣ ಏನಾಗ್ಬಿಡುತ್ತೆ ಅದು, ಬೆಣ್ಣೆ ಇದೆ, ಕಾಯಿಸ್ತೀರಿ, ಏನಾಗುತ್ತೆ ತಕ್ಷಣವೇ, ದ್ರವ ರೂಪಕ್ಕೆ ಬರುತ್ತೆ. ಸೊ ಬಿಸಿ ಎಂಬುದೇನು, ಕಾಯಿಸಿದ್ದು ಬಿಸಿ, ದ್ರವ ರೂಪ ಅಂದರೆ ನೀರು, ದ್ರವ ರೂಪ ಬರೋಕ್ಕೆ ಏನು ಕಾರಣ ಆಯಿತು, ಬಿಸಿ. ಇದು ಯೋಚನೆ ಮಾಡಿ ಎಲ್ಲ ಕಡೆ ಅದು ಅಪ್ಲೈ ಆಗ್ತಾ ಹೋಗುತ್ತೆ. ಜರಾಯುಜ ಮನುಷ್ಯಾದಿ ತೇಜಸ ಇದೆಲ್ಲ ಒಂದೆರಡು ಹೇಳಿದ ಮೇಲೆ ಎಲ್ಲ ಕಡೆ ಅಪ್ಲೈ ಮಾಡ್ಕೊತಾ ಹೋಗ್ಬೇಕು, ಎಲ್ಲೆಲ್ಲಿ ಏನಾಯಿತು ಅಂಥೇಳಿ. ತೇಜಸ ಏವ ಅಪೋಜಾಯಂತೆ ತಾಪ ಇಚ್ಛಂತ ಬಹ್ವ್ಯ ಶ್ಯಾಮ ಪ್ರಜಾ ಏಮಹೀತಿ ತಾ ಅನ್ನಮಸೃಜಂತ ತಸ್ಮಾದ ಯತ್ರ ಕ್ವಚ ವರ್ಷತಿ ತದೇವ ಭೂಯಿಷ್ಠಮನ್ನಂ ಭವತಿ ಅಭ್ಯ ಏವ ತದನ್ನಾದ್ಯಂ ಜಾಯತೆ. ತಾಪ ಇಚ್ಛಂತ, ಪ್ರಾಣದೇವರು ಚಿಂತನೆ ಮಾಡಿದರೆ ಈಗ ಬಹ್ವ್ಯ, ಯಾಕೆ ಬಹುವಚನ ಉಪಯೋಗಿಸ್ತಾರೆ ಅಂದರೆ ಆ ಶಬ್ದ ಇರೋದೇ ಬಹುವಚನದಲ್ಲಿ. ಸ ಪ್ರಜಾ ಏಮಹೀತಿ, ನಾನು ಅನೇಕ ರೂಪ ತಗೋತೇನೆ ಅಂತ ಹೇಳಿದರು. ತಾ ಅನ್ನಮಸೃಜಂತ, ಅಲ್ಲಿ ಏನು ಸೃಷ್ಟಿ ಮಾಡಿದ್ರು ಅವರು, ಅನ್ನ ಸೃಷ್ಟಿ ಮಾಡಿದರು. ಈ ಅನ್ನ ಅಂದರೆ ರುದ್ರದೇವರು ಅಂತ ಅರ್ಥ, ಈ ಅನ್ನ ರುದ್ರದೇವರಿದೆ, ಅರ್ಥ ಆಯ್ತಾ? ಅದಕ್ಕೇನೋ ತೋರಿಸ್ತಾರೆ, ಮಳೆ ಬಂತು ಅಂದರೆ ಏನು ಬಂತು, ಬೆಳೆ ಬಂತು ಅಂತ ಅರ್ಥ. ಯಾಕೆ ನೀರಿನಿಂದ ಅನ್ನ, ಒಂದಕ್ಕೊಂದು ಸ್ಟೆಪ್ ಇದೆ. ಈಗ ಅಡುಗೆ ಮಾಡೋನು ಫಸ್ಟ್ ಏನು ಕಲೆಕ್ಟ್ ಮಾಡ್ತಾನೆ, ಅಡುಗೆಯವ್ರು ಫಸ್ಟ್ ಮಾಡೋ ಕೆಲಸ ಏನು, ಫಸ್ಟ್ ನೀರು ಹಿಡ್ಕೊಂಡ್ಬಿಡ್ತಾನೆ. ಅಡುಗೆಯವ್ರು ನೀರು ಇರೋದು ಗುಂಪದು. ಅನ್ನ ಮಸರುಜಂತ ತಸ್ಮಾದ ಎತ್ತರ ಕ್ವಚ ವರ್ಷತಿ, ಅದಕ್ಕೆ ಎಲ್ಲಿ ಮಳೆ ಬರುತ್ತೋ ತದೇವ ಹೂಯಿಷ್ಠಂ ಅನ್ನಂ ಭವತಿ. ಮಳೆ ಜಾಸ್ತಿ ಬಂದಷ್ಟು ಕೂಡ ಒಳ್ಳೆ ವಿಶೇಷವಾದ ಅನ್ನಕ್ಕೆ ಸೃಷ್ಟಿಯಾಯಿತು. ಅಧ್ಯಯೇವ ತದ ಅನ್ನಾದ್ಯಂ ಜಾಯತೆ, ನೀರಿನಿಂದಲೇ ಅನ್ನ ಆಗಬೇಕು. ತಾ ಆಪ ಪ್ರಾಣ ಐಕ್ಷಂತ ಇತ್ಯಾದಿ ಪ್ರಾಗ್ವತ್ ತಾ ಅಪಭಿಮಾನಿ ಪ್ರಾಣ ಅನ್ನಂ ಅನ್ನ ಶಬ್ದಿತ ಪೃಥಿವೀ ಮಾನಿನಂ ರುದ್ರಂ. ಇಲ್ಲಿ ಅನ್ನ ಶಬ್ದಕ್ಕೆ ಪೃಥ್ವಿ, ಪೃಥ್ವಿ ಅಂದರೆ ಭೂದೇವಿಯಲ್ಲ, ರುದ್ರದೇವರು ಅಂತ ಹೆಸರು. ಅತ್ರ ತೇಜ ಪ್ರಭುತಿ ಶಬ್ದ ಅಭಿಮಾನಿ ಪರ, ಅದಕ್ಕೆ ಅನ್ನ ಅಡುಗೆ ಮಾಡಿದ್ದನ್ನು ಅಗ್ನಿಯಲ್ಲಿ ಯಾತಕ್ಕೆ ಹೋಮ ಮಾಡೋದು, ಅಲ್ಲಿಂದ ಸೃಷ್ಟಿಯಾಗಿದೆ, ಆ ಮೂಲಕ ದೇವರಿಗೆ ಹೋಗ್ಬೇಕಲ್ಲ, ಯಾವುದರ ಸೃಷ್ಟಿಯಾಯಿತು ಅದ್ರಲ್ಲಿ ವಾಪಸ್ ಕಳಿಸ್ಬೇಕಲ್ಲ, ಗೊತ್ತಾಯ್ತಾ? ಬಂದಾರಿಲಿ ಕಳಿಸೋ ರೀತಿಯಲ್ಲಿ ಅಗ್ನಿಯಿಂದ ಅನ್ನ, ಅದಕ್ಕೆ ಅನ್ನ ವೈಷ್ಣವ್ಯ ಮಾಡಬೇಕಾದ್ರೆ ವಾಪಸ್ ಹಾಕ್ಬೇಕಾದಲ್ಲಿ ಅದರಲ್ಲಿ ಹಾಕಿ ಮುಟ್ಟಿಸ್ಬೇಕಲ್ಲ. ಅನ್ನಂ ಅತ್ರ ತೇಜ ಪ್ರಭುತಿ ಶಬ್ದ ಅಭಿಮಾನಿ ಪರಾಹ ಅಪಿ ಧ್ಯೇಯಾಹ. ಇಲ್ಲಿ ತೇಜಸ್ಸು ಬದಲಾದವರು ಎರಡಿಗೆ ತಗೊಳ್ತಾ ಹೋಗಬೇಕು. ಆಫೀಸ್ ಬಂತು ಅಂದರೆ ಮುಂದೆ ಅಪಾಯಿಂಟ್ಮೆಂಟ್ ಆಗಿ ಆಫೀಸರ್ಸು ಬರಬೇಕಲ್ಲಿ, ಮತ್ತು ಬಿಲ್ಡಿಂಗ್ ಆಗಿ ಆಫೀಸರ್ಸ್ ಬರ್ಬೋದು, ಆಫೀಸರ್ಸ್ ಒಂದು ಬಿಲ್ಡಿಂಗ್ ಆಗ್ಬೋದು. ಕೆಲವು ಕಡೆ ಏನು ಮಾಡ್ತಾರೆ, ಸ್ಕೂಲ್ ಸ್ಯಾಂಕ್ಷನ್ ಮಾಡಿಬಿಡ್ತಾರೆ, ಬಿಲ್ಡಿಂಗೇ ಇಲ್ಲ, ಯಾವುದೋ ಬಿಲ್ಡಿಂಗಲ್ಲಿ ಮಾಡ್ಕೊಂಡು ಹೋಗ್ತಿರ್ತಾರೆ, ಅವ್ರ ಓನ್ ಬಿಲ್ಡಿಂಗ್ ಶುರು ಮಾಡ್ತಾರೆ. ಕೆಲಸದ್ದು ಬಿಲ್ಡಿಂಗ್ ಇದೆ ಅಂತೇಳಿ ಶುರು ಮಾಡ್ತಾರೆ, ಒಳ್ಳೆ ಬಿಲ್ಡಿಂಗ್ ಬಂದಾಗ ಅನುಕೂಲಗಳಿದೆ ಮಾಡೋಣ ಅಂತ ಮಾಡ್ತಾರೆ. ಅಭಿಮಾನಿ ಅದು ಪದಾರ್ಥ, ಇವರು ಅಭಿಮಾನಿಗಳು, ಆದ್ದರಿಂದ ಎರಡನ್ನೂ ತಗೋಬೇಕು ಅಂತ ಹೇಳಿದರು. ಅತ್ರ ತೇಜ ಪ್ರಭುತಿ ಶಬ್ದ ಅಭಿಮಾನಿ ಪರ ಅಪಿ ಧ್ಯೇಯ, ಅಭಿಮಾನಿ ವ್ಯಪದೇಶಸ್ತು ವಿಶೇಷಾನುಗತಿ ಭ್ಯಾಂ, ಅಭಿಮಾನ್ಯಧಿಕರಣದ ಘಟ್ಟ ಅದು. ಇದು ಸೂತ್ರ ತನ್ನಂ ಪೃಥಿವೀ ಗ್ರಾಹ್ಯ ಪೃಥಿವ್ಯಾಧಿಕಾರ ರೂಪ ಶಬ್ದಾಂತರಾದಿಭ್ಯ ಇತಿ ಸೂತ್ರಾತ್. ಮತ್ತು ಅದ್ರ ಜೊತೆಗೆ ಇವರನ್ನ ತಗೊಳ್ಳೋ ತಪ್ಪೇನಿಲ್ಲ, ಪೃಥ್ವಿ ಮೊದಲಾದನ್ನು ತಗೊಳ್ಬಹುದು, ಪ್ರಧಾನವಾಗಿ ರುದ್ರದೇವನ್ನು ತಗೊಳ್ಬೇಕಷ್ಟೇ. ಅನ್ನಸ್ಯ ಅಬ್ಜಾತತ್ವ ಅನುಭವಾರೂಢಂ ಕರೋತಿ ತಸ್ಮಾದಿತಿ. ಆಫೀಸರ್ ಒಂದು ಆಫೀಸ್ ಕ್ರಿಯೇಟ್ ಮಾಡಿದಾಗ ಆಫೀಸರ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಏನು ಬೇಕದಕ್ಕೆ, ಫುಲ್ ಸ್ಟಾಫೇ ಬರಬೇಕದು, ಗೊತ್ತಾಯ್ತಾ? ಅಟೆಂಡರ್ವರೆಗೂ ಫುಲ್ ಬರಬೇಕದು, ಅಟೆಂಡರ್ವರೆಗೂ. ಅದು ಮುಖ್ಯಾಭಿಮಾನಿ ಆಫೀಸರು, ಲೋಯೆಸ್ಟ್ ಅಭಿಮಾನಿಯವರು ಅಟೆಂಡರ್ ಆಫೀಸ್ಗೆ. ಅಭಿಮಾನಿಗಳು ಒಬ್ಬರೇ ಇರೋದಿಲ್ಲ, ತುಂಬ ಜನ ಇರ್ತಾರೆ, ಎಲ್ಲ ನಮಗೆ ಹೇಳೋದಿಲ್ಲ, ಯಾಕೆಂದರೆ ಮುಂದೆ ತಿಳ್ಕೊಳ್ಳೋದೇ ಕಷ್ಟ ಅಂಥೇಳಿ ಮುಖ್ಯವಾದ ಮಾತ್ರ ಹೇಳಿಬಿಡ್ತಾರೆ. ಅದನ್ನು ತಿಳ್ಕೊಬೇಕಾದ್ರೆ ಏನು ಮಾಡಬೇಕು ಅಂದರೆ ಕಂಪ್ಲೀಟ್ ಅನುಸಂಧಾನ ಮಾಡಬೇಕು. ಅದಕ್ಕೆ ಇದು ಸೂತ್ರಾತ್, ಇದು ಅನ್ನಸ್ಯ ಅಬ್ಜಾತತ್ವ ಅನುಭವಾರೂಢಂ ಕರೋತಿ. ಅನ್ನದಿಂದ, ಅನ್ನ ನೀರಿನಿಂದ ಹುಟ್ಟುತ್ತೆ ಎಂಬುದನ್ನು ತೋರಿಸ್ತಾರೆ. ತಸ್ಮಾದಿತಿ ಅನ್ನಸ್ಯ ಅಬ್ಜಾತತ್ವಾದೇವ ಯತ್ರ ಕ್ವಚ ವರ್ಷತಿ ತದೇವ ತತ್ರೈವ ಭೂಯಿಷ್ಠವನ್ನಂ ಪಾರ್ಥಿವ ವಸ್ತು ಜಾತಂ ಭವತಿ. ಇವತ್ತು ಅಷ್ಟೇ, ಬೇರೆ ಗ್ರಹಗಳಲ್ಲಿ ಇದು ಹುಡುಕ್ಬೇಕು ಫಸ್ಟ್, ಏನು ಹುಡುಕ್ತಾರೆ? ನೀರು ಹುಡುಕ್ತಾರೆ. ನೀರಿದ್ರೆ ಏನಿದೆ ಅಂತ ಅರ್ಥ, ಮುಂದೆ ಜೀವ ಇದೆ, ಚಾನ್ಸಸ್ ಇದೆ, ಹೋದ ಜೀವ ಬದುಕೋ ಚಾನ್ಸಸ್ಸು ಇದೆ, ಇಲ್ಲಾಂದ್ರೆ ಹೋಗ್ಬಿಡ್ತಾನೆ. ಅದು ಭವತಿ ಜಾಯತೆ ನಿಗಮಯತಿ ಅಭ್ಯಯವೇತಿ. ನೀರು ಪ್ರಾಣ ಆಗ್ಲಿಕ್ಕೆ ಏನು ಕಾರಣ? ತುಂಬ ಬಾಯಾರಿಕೆ ಆದ ಪ್ರಾಣ ಹೋಗುತ್ತೆ ಅಂತ ಹೇಳ್ತಾನೆ. ನೀರಿಗೆ ಅಭಿಮಾನಿ ದೇವತೆ ಯಾರು? ಪ್ರಾಣದೇವರು. ಅದಕ್ಕೇನೆ ಹೇಳಿದ್ದು ನೀರಿಗೆ ಅಭಿಮಾನಿ ದೇವತೆ ಪ್ರಾಣದೇವರಾದ್ರಿಂದಾಗೇನೆ ನೀರು ಕೊಡುತ್ತ ಅಷ್ಟು ಹಬ್ಬ ಪ್ರಾಣ ಬಂದಾಗಾಯ್ತು ಅಂತ. ಕೋಶಗಳಲ್ಲಿ ನೀರಿಗೆ ಜೀವನ ಅಂತಾನೆ ಹೆಸರು. ಜೀವನಂ ಭುವನಂ ಜಲಂ ಅಂತ ಕರಿಬೇಕಾದ್ರೆ ಲೈಫ್ ಈಸ್ ವಾಟರ್ ಅಂತ. ಅನ್ನ ಇಲ್ಲದೆ ಸ್ವಲ್ಪ ತಿರ್ಬೋದು, ತುಂಬ ಬಾಯಿರಕ್ಕೆ ಇಲ್ದಿರಲಿಕ್ಕಾಗೋದಿಲ್ಲ. ಕೊನೆಗೂ ಅನ್ನ ತಿಂದು ಯಾರು ಸಾಯೋದಿಲ್ಲ. ಏನು ಮಾಡ್ತಾರೆ? ನೀರು ಹಾಕ್ತಾರೆ ಬಾಯಿಲಿ. ಯಾಕೆ? ಪ್ರಾಣ. ಅದು ಸ್ವಲ್ಪ ನೀರು ಹಾಕಿದ್ರೆ ಸ್ವಲ್ಪ ಪ್ರಾಣ ಬಂದಾಗಾಯ್ತು ಅಂತ ಹೇಳ್ತಾರೆ. ಬರ್ತಾ ಬರ್ತಾ ಹೊರಟೋಗ್ತಾರೆ. ದ್ವಿತೀಯ ಖಂಡ. ಅದು ಇಷ್ಟಕ್ಕೂ ಭಾಷ್ಯ ಓದಿಲ್ಲ. ನಾಳೆ ಭಾಷ್ಯ ಇತ್ಯಾದಿ ನಾಳೆ ಕಟ್ಟಿರೋಣ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನ ಸ್ವರಾಟ್ ತೇನೆ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯಂಸೋರಯಃ ತೇಜೋವಾರಿ ಮೃದಾ.